ಎಲ್ಲ ಯೂನಿಫಾರ್ಮ್ ಹೇಗೆ ಬೆಳೆಸ್ತಾರೆ ಪರಮಾತ್ಮ, ನಂಬ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ಬೇಕದು ಒಂದು ಎಂಥ ಮ್ಯಾಜಿಕ್ ಪರಮಾತ್ಮ ಇಟ್ಟಿದ್ದಾನೆ. ಇದು ನೋಡ್ತಾ ಹೋಗಿಬಿಟ್ರೆ ಜಿಜ್ಞಾಸೆ ಹುಟ್ಟುತ್ತೆ, ಏನಿದೆ ಜಗತ್ತಿನ ರಹಸ್ಯ, ಸೃಷ್ಟಿ ಮಾಡಿದ ಭಗವಂತ ಹೇಗಿರಬಹುದು. ಈ ಜಗತ್ತನ್ನು ನೋಡ್ತಾ ಹೋದ್ರೆ ಆರ್ಟ್ ನೋಡ್ತಿರ್ಲಿಕ್ಕೇನೆ ಅಬ್ಬ ಎಂಥ ಕಲಾವಿದ ಅವನು ಬರೆದಿರಬೇಕಾದ್ರೆ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂತ ಆ ಕಡೆ ಕಣ್ಣು ಹೋಗುತ್ತೆ. ನೋಡೋದು ಆರ್ಟನ್ನ, ಯೋಚನೆ ಮಾಡೋದು ಆರ್ಟಿಸ್ಟ್ ಅನ್ನ. ಇದು ಜಗತ್ತು ನೋಡ್ತಾ ಹೋದ್ರೆ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಎಷ್ಟು ಕುತೂಹಲದ ಕಣ್ಣಿಂದ ನೋಡ್ಬೇಕು ಗೊತ್ತಾ. ಇವತ್ತು ಮನುಷ್ಯ ಡಲ್ಲ ನೋಡ್ತಾ ನೋಡಬಾರದ ಹಾಗೆ ಜಗತ್ತು ನೋಡ್ತಿದ್ರೆ ಆಶ್ಚರ್ಯ ಪಡಬೇಕು. ಎಂಥ ಸೃಷ್ಟಿ ಭಗವಂತನ ಸೃಷ್ಟಿ, ಇನ್ಕಂಪೇರಬಲ್, ಯೋಚನೆ ಮಾಡೋಕ್ಕೆ ಬರೋದಿಲ್ಲ. ಎಷ್ಟು ನೈಲುಗಳು ಹುಟ್ಟುತ್ತಾ ಬರುತ್ತಲ್ಲ, ಯಾರು ಪೇಂಟ್ ಹೊಡಿತಾರೆ ಅದಕ್ಕೆ, ಏನು ವೈಭವ, ಏನು ಆಶ್ಚರ್ಯ ಅದಕ್ಕೆ. ಈಗ ಕೋಗಿಲೆಗೆ ಸಂಗೀತ ಕಲಿಸೋರು ಯಾರು, ಸಂಗೀತ ಕಲಿತವ್ರು ಎಷ್ಟಾ ಮಟ್ಟಿ ಕಲಿತಾರೆ ಈ ಮಧ್ಯೆ. ಎಂಥ ಕೋಗಿಲೆ ರೀತಿ, ಎಂಥ ಅಳಿಲು, ಎಂಥ ಸಿಂಹ, ಎಂಥ ಪರಾಕ್ರಮ ಅದರದ್ದು, ಎಂಥ ಚಿರತೆ, ಎಂಥ ಮೀನು. ಈ ನೀರಿನ ಗುಣ ಏನು, ಬಾಯಾರಿಕೆ ಆಗಿರುತ್ತೆ. ಎಷ್ಟು ಕಾಫಿ ಕುಡಿದ್ರು ಹೋಗೋದಿಲ್ಲ ಬಾಯಾರಿಕೆ, ನೀರೇ ಕುಡಿಬೇಕು ಅವ್ರಿಗೆ. ಎಂಥ ಶಕ್ತಿ ಇಟ್ಟಿದ್ದಾನೆ. ರಸೋಹಂ ಮಪ್ಸು ಕೌಂತೇಯ, ಈಗಷ್ಟೇ ಕೇಳಿದಿವಲ್ಲ, ನೀರ ವಿಚಿತ್ರ ಗುಣ ಇದೆ. ನೀರಡಿಕೆ ಹೋಗಿರ್ತಕ್ಕಂಥ ಶಕ್ತಿ, ಬಾಯಾರಿಕೆ ಹೋಗಿರ್ತಕ್ಕ ಶಕ್ತಿ, ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಇಲ್ಲ. ಎಂಥ ಸಾಮರ್ಥ್ಯ ಇಟ್ಟಿದ್ದಾರೆ ದೇವರು. ಅದೆಲ್ಲ ನೋಡ್ತಾ ನೋಡ್ತಾ ಹೋದ್ರೆ ಜಿಜ್ಞಾಸವಾಗ್ತಾನೆ ಮನುಷ್ಯ. ಜಿಜ್ಞಾಸು ಆಗ ದೇವರನ್ನು ನೋಡಿ, ವಿಜ್ಞಾನಿಗಳೆಲ್ಲ ಎಂಥವರು, ಜ್ಞಾನದ ಬಗ್ಗೆ ಲಾಲಸೆಯದು ರಿಸರ್ಚ್ ಮಾಡ್ತಾ ಮಾಡ್ತಾ ಹೊರಟು. ಈ ರಿಸರ್ಚ್ಗೆ ಜಗತ್ತಿನ ಪರಿಚಯವಾದರೆ, ತತ್ವಜ್ಞಾನದಿಂದ ಹೊರಟ್ರೆ ನಾವು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೊರಟ್ರೆ ಭಗವಂತನ ದರ್ಶನವಾಗುತ್ತೆ. ಎರಡನೇ ಕೆಟಗರಿಯವರು. ಮೂರನೇವನ ಅರ್ಥಾರ್ಥಿ, ಅದು ದುಃಖ ಇಲ್ಲ ಅವನಿಗೆ, ತಿಳುವಳಿಕೆಗಿಂತ ಹೆಚ್ಚು ಏನೋ ಬೇಕಾಗಿದೆ ಅವನಿಗೆ, ಏನೋ ಸಂಪಾದನೆ ಮಾಡಬೇಕಾಗಿದೆ. ನೋಡ್ತಾನೆ ಎಲ್ಲಿ ನೋಡಿದ್ರು ಅಷ್ಟು ಕೊಡೋರು ಯಾರೂ ಇಲ್ಲ. ಆಗ ಅರ್ಥಾರ್ಥಿ ಆಗ್ತಾನ, ಓ ದೊಡ್ಡ ಅರ್ಥ ಅದನ್ನು ಸಿಗಬೇಕು. ಇವತ್ತು ಇಂದ್ರ ಪದವಿ ಇದೆ, ಯಾರು ಕೊಟ್ರಿ ಇಂದ್ರ ಪದವಿ? ಏನ ಭಗವಂತ ಕೊಟ್ಟಿದ್ದು, ಬಲಿಚಕ್ರವರ್ತಿ ಕೊಟ್ಟು ಕಚೇರಿ ಗೊತ್ತಿಲ್ಲ. ಕೊಡಯ್ಯ ಮುರಹಜ್ಜ ಕೊಡಯ್ಯ ಕೊಟ್ಟ, ಮೂರು ಲೋಕದ ಅಧಿಪತಿ ಏನು ಮಾಡಿ ಪರಮಾತ್ಮ ಕೂಡಿಸಿಬಿಟ್ಟ. ಅಂತ ಸಂಪತ್ತನ್ನು ಯಾರು ಕೊಡ್ತಾರೆ? ಇವತ್ತು 24% ಇಳಿತಾ ಇದೆ ಇಂಟ್ರೆಸ್ಟ್, ನಮ್ಮ ದೇಹದ ಇಂಟ್ರೆಸ್ಟ್ ಇಳಿತಾ ಇದೆ ಪಾಪ. ಇವತ್ತು ಏರೋ ಕಾಲ ಮುಗಿದು ಇಳಿಯೋ ಕಾಲ ಡೈಲಿ ಇಳಿತಾ ಇತ್ತು. ನಾವು ಈಗ ಯೋಚನೆ ಮಾಡ್ತೇವೆ, ದೇವರು ಕೊಟ್ಟಿದ್ರೆ ಮಾತ್ರ ದೇವರ ಇಂಟ್ರೆಸ್ಟ್ ಕಡಿಮೆ ಆಗೇ ಇಲ್ಲ. ಯಾವ ಕಾಲ ಕಷ್ಟಾರ್ಥ ಅಂದ್ರೆ ಅನಂತಾನೆ, ಈ ಸ್ವಲ್ಪ ಕಡಿಮೆ ಆಗಿಲ್ಲ ಮತ್ತೆ ರೇಟೇನು ಕಡಿಮೆ ಆಗಿಲ್ಲ. ಪರಮಾತ್ಮನ ಇದರಲ್ಲಿ ಅದೇ ಲೆಕ್ಕ ಹಾಗೆ ಇಟ್ಟಿದ್ದಾನೆ. ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧಾತ್ಮನ ಭಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇ ತತ್. ದೇವರಿಗೆ ಅರ್ಪಣೆ ಮಾಡಿ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲಿಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟುದು ಅನಂತ ಮಡಿ ಮಾಡಿ. ಅನಂತ ಮಡಿ ಮಾಡಿ, ಅನಂತ ಮಡಿ ಮಾಡಿ ಎರಡರ್ಥ. ಅನಂತ ಪಟ್ಟು ಮಾಡ್ತಾನೆ, ಮಡಿ ಅಂದ್ರೆ ಮಡಿ ಮಾಡ್ತಾನೆ, ಎರಡೆರಡು ಜೊತೆ ಪವಿತ್ರವನ್ನಾಗಿ ಮಾಡ್ತಾನೆ ಪರಮಾತ್ಮ. ನಾವು ಕೊಟ್ಟ ವಸ್ತು ಪವಿತ್ರ ಅಲ್ಲ, ಅನಂತ ಪಟ್ಟು ಪವಿತ್ರ ಮಾಡಿ ನಮ್ಗೆ ವಾಪಸ್ ಕೊಡ್ತಾನೆ. ಏನು ಕರುಣ ನಿಧಿಯೋ ಹರಿ. ಇದು ಅರ್ಥಾರ್ಥಿ. ಇವತ್ತು ಹಣ ಕೊಡ್ತಾರೆ ದೇವ್ರ ಹತ್ರ ಹೋಗೋದಲ್ಲ, ದೇವರಷ್ಟು ಹಣ ಯಾರೂ ಕೊಡೋದಿಲ್ಲ, ಆದ್ರಿಂದ ದೇವ್ರ ಹತ್ರ ಹೋಗ್ತಾರೆ. ಅರ್ಥಾರ್ಥಿ ಬ್ರಹ್ಮದೇವರಿಗೆ ಬ್ರಹ್ಮ ಪದವಿ ಕೊಟ್ಟಿದ್ದು ಯಾರು? ಬ್ರಹ್ಮದೇವರಾಗಿದ್ದು ಹನುಮಂತ. ಹನುಮಂತ ರಾಮದೂತ. ರಾಮದೇವರ ಏನ್ ಬೇಕಾಯ ಹನುಮಂತ ನಿನಗೆ? ನನಗೇನು ಬೇಡ ರಾಮ, ನಿನ್ನಲ್ಲಿ ಭಕ್ತಿ ಒಂದು ಕೊಟ್ಟು ಬಿಡು ಹನುಮಂತ ಕೇಳಿದ. ಕಷ್ಟ ರಾಮದೇವರು ಹೇಳ್ತಾರೆ, ಹೌದಾ ಹನುಮಂತ, ಹಾಗಿದ್ದರೆ ನಿನಗೆ ಬ್ರಹ್ಮ ಪದವಿಯನ್ನೇ ಕೊಡ್ತೇನೆ ಅಂತ ಹೇಳಿ. ಬ್ರಹ್ಮ ಪದವಿ ಹೈಯೆಸ್ಟ್ ಪೋಸ್ಟ್, ಅದಕ್ಕಿಂತ ದೊಡ್ಡ ಅಪಾಯಿಂಟ್ ಆಗೋ ಪೋಸ್ಟ್, ಅದಕ್ಕಿಂತ ದೊಡ್ಡ ಪೋಸ್ಟ್ ಇಲ್ಲ. ನಾರಾಯಣ ಪೋಸ್ಟ್ ಅಪಾಯಿಂಟ್ ಮಾಡೋ ಪೋಸ್ಟ್ ಅಲ್ಲ, ಅವನೊಬ್ಬನೇ. ಅವನು ಯಾರು ದೇವರಾಗಲು ಸಾಧ್ಯ ಇಲ್ಲ, ದೇವರು ದೇವರೊಬ್ಬನೇನೆ. ಇನ್ನು ಲಕ್ಷ್ಮೀದೇವಿ ಸದಾ ನಿತ್ಯ ಪತ್ನಿ, ಇನ್ನೊಬ್ಬ ಲಕ್ಷ್ಮಿ ಇಲ್ಲ, ಇನ್ನೊಬ್ಬ ನಾರಾಯಣ ಇಲ್ಲ, ಏಕೋ ನಾರಾಯಣ, ಒಬ್ಬನೇ ನಾರಾಯಣ, ಒಬ್ಬಳೇ ಮಹಾಲಕ್ಷ್ಮಿ. ಆದರೆ ಬ್ರಹ್ಮದೇವರು ಅನಂತ ಬ್ರಹ್ಮದೇವರಿದ್ದಾರೆ, ಅನಂತ ಶೇಷದೇವರಿದ್ದಾರೆ, ಅನಂತ ಗರುಡ ದೇವರಿದ್ದಾರೆ. ಅವರನ್ನ ಮಾಡಿದವರು ಯಾರು? ಭಗವಂತ ಮಾಡ್ತಾ ಹೋಗ್ತಾರೆ. ಅದನ್ನೇ ಆಚಾರ್ಯ ದ್ವಾದಶೋತ್ರ 8ನೇ 7ನೇ ಅಧ್ಯಾಯ ಪೂರ್ತಿ ಅದೇ ವಿಚಾರಣೆ. ಗರುಡರಿಗೆ ಎರಡು ಪದವಿ ಕೊಟ್ಟಿದ್ದ್ಯಾರು, ಶಿವನಿಗೆ ಶಿವಪದವಿ ಕೊಟ್ಟಿದ್ದ್ಯಾರು, ಬ್ರಹ್ಮನಿಗೆ ಬ್ರಹ್ಮ ಪದವಿ ಕೊಟ್ಟಿದ್ದ್ಯಾರು, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದು ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹಿರಿಯತ್ಕಡ ಅಕ್ಷ ಬಲವತಿ ಅಜಿತಂ ನಮಾಮಿ ನಾಗಾರಿ ರುಗ್ರ ಬಲ ಪೌರುಷ ಅಪವಿಷ್ಟೋಹ ವಾಹತ್ವ ಉತ್ತಮ ಜವೋ ಯದಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖ ದೇವಗಣ ಇರಚಿಂತ್ಯಂ ಹಿರಿಯತ್ಕಡ ಅಕ್ಷ ಬಲವತಿ ಅಜಿತಂ ನಮಾಮಿ. ಆ ಅಧ್ಯಾಯ ಕೇಳಿದವರಿಗೆ ಜಗತ್ತಿನೊಳಗೆ ಅತ್ಯುನ್ನತವಾದ ಪ್ರತಿಯೊಂದು ಪದವಿಯನ್ನು ಕೊಟ್ಟವನು ಭಗವಂತ. ಅದಕ್ಕೆ ಅರ್ಥಾರ್ಥಿ. ಪದವಿ ಹಣ ಕಾಸು ಏನೇ ಕೊಡಬೇಕಾದ್ರೆ ದೇವರು ಕೊಡ್ತಾನೆ. ಸ್ವತಃ ಸುನೀತಿ ಧ್ರುವನಿಗೆ ಹೇಳಿದ್ದ ಅದೇ ಮಾತನ್ನ, ಧ್ರುವ ನಿನ್ನ ತಂದೆಯ ತೊಡೆ ಮೇಲೆ ಕೊಡ್ಬೇಕ ನೀನು, ಅಷ್ಟೇನಾ? ಅದಾಗ್ಲಿಲ್ವ? ಇವತ್ತು ಒಂದು ಮಾತು ಹೇಳ್ತೇನೆ ಕೇಳು. ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಅಧ್ಯಾಸನ ಉತ್ತಮೋ ಯಥ. ನಿಮ್ಮ ಅಪ್ಪನ ತೊಡೆ ಮೇಲಲ್ಲಯ್ಯ, ತುಂಬ ಮೇಲೆ ಕೊಡ್ಬೋದು ಅಂತ ಮುಖ ಹೇಳ್ತೇನೆ ಕೇಳು. ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಅಧೋಕ್ಷಜನಾದ ಕೃಷ್ಣನ ಪಾದಕಮಲ ಆರಾಧನೆ ಮಾಡು, ಎಷ್ಟು ಮೇಲಬೇಕಾದ್ರೆ ಹೋಗ್ತಿ ಅಂತ ಹೇಳ್ತಾಳೆ. ಅಮ್ಮ ಅದಕ್ಕೇನು ಆಧಾರ ಅಂದ್ರೆ, ಆಧಾರ ಬೇಕು, ಭಾಗವತ ಓದಿ ಅಲ್ಲೇ ಈ ಮಾತು ಬರೋದು. ಬ್ರಹ್ಮನಿಗೆ ಬ್ರಹ್ಮ ಪದವಿ, ಶಿವನಿಗೆ ಶಿವ ಪದವಿ, ಗರುಡ ಶ್ರೇಷ್ಠಾದಿಗಳಿಗೆ ಅವರವರ ಪದವಿ, ಇಂದ್ರನಿಗೆ ಇದೇ ಪದವಿ ಕೊಟ್ಟವದ್ದು ಯಾರು? ಪರಮಾತ್ಮನೇ. ಅದು ನಿನಗೆ ಕೊಡೋದಿಲ್ವಾ? ಹೋಗು ಅಂತ ಹೇಳಿಲ್ಲಂತೆ. ತಕ್ಷಣ ಹೋಗ್ತಾನೆ ಜಗದ್ ಇತಿಹಾಸ. ಧ್ರುವ ನಕ್ಷತ್ರಕ್ಕೆ ಅಧಿಪತಿಯಾಗಿ ಧ್ರುವಚಕ್ರ ಧ್ರುವರಾಜ ಇವತ್ತಿದ್ದಾನೆ ಅಂದ್ರೆ ಅದು ಭಗವಂತನ ದಯೆ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನ, ದ್ವಾದಶಾಕ್ಷರ ಮಂತ್ರವನ್ನ ಕೃಷ್ಣರನ್ನು ಕುರಿತು ಮಧುವನದಲ್ಲಿ ಜಪ ಮಾಡಿದ. ಅದರ ಫಲ ಇವತ್ತು ಅಷ್ಟು ಮೇಲೆ ಹೋಗಿದ್ದಾನೆ. ಸೊ ಅರ್ಥಾರ್ಥಿ, ತುಂಬ ಮೇಲೆ ಹೋಗಬೇಕು ಅಂತ ಮನುಷ್ಯನ ಅಪೇಕ್ಷೆ ಇದ್ರೆ ಹರಿಯನ್ನು ಆರಾಧಿಸಬೇಕು. ಕೊನೆಯದಾಗಿ ಜ್ಞಾನೀಚ ಬರತಾರೆ ಶಫ, ಜ್ಞಾನಿ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ. ತಿಳ್ಕೊಂಡಷ್ಟು ತಿಳ್ಕೊಬೇಕು ಅನಿಸುತ್ತೆ. ಜ್ಞಾನಿಯ ಮತ್ತೊಂದು ವೈಶಿಷ್ಟ್ಯ, ಉಳಿದ ಮೂರು ಜನಕ್ಕೆ ಒಂದು ಮಿತಿ ಇದೆ, ಜ್ಞಾನಿಗೆ ಮಿತಿಯೇ ಇಲ್ಲ. ಜ್ಞಾನದ ತಮಾಷೆ ಗೊತ್ತ, ಊಟ ಮಾಡ್ತಿರ್ತಾನಲ್ಲ ಸಾಕು ಅನಿಸುತ್ತೆ, ಊಟ ಮಾಡ್ತಾ ಮಾಡ್ತಾವ್ರು ಸಾಕು ಅನಿಸುತ್ತೆ. ಕ್ಯಾರಿಯರ್ಗೆ ಆಗ್ತದೆ, ಅದು ಸಾಕು ಅನಿಸುತ್ತೆ, ಕ್ಯಾರಿಯರ್ ಕೂಡ ಸಾಕಾಗುತ್ತಾನೆ, ಸ್ಲೋಲಿ ಸಾಕು ಅನಿಸುತ್ತೆ. ಆಶ್ಚರ್ಯ, ಇನ್ನೊಂದು ಆಶ್ಚರ್ಯ ಗೊತ್ತೇನು, ಅವನು ಎಷ್ಟು ಬೇಕಾದ ಪದಾರ್ಥ ಬೇಕಾದ್ರೆ ಹಾಕಿ, ತುಂಬಾ ಪ್ರಿಯವಾದದ್ದು ಬೇಕಾದ್ರೆ ಹಾಕಿ, ಇನ್ನು ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ, ಆಗೋದಿಲ್ಲ. ಅಲ್ಲಿಗೂ ಹಾಕಿದ್ರೆ ಚೆಲ್ತಾನೆ, ತಿಂದ್ರೆ ವಾಂತಿ ಮಾಡ್ಕೋತಾರೆ, ಅಷ್ಟೇ, ಏನು ಮಾಡೋಕ್ಕಾಗೋದೇ ಇಲ್ಲ, ಮುಗಿದೋಯ್ತು ಕತೆ. ಆದರೆ ಜ್ಞಾನ ಹಾಗಲ್ಲ, ತಿಳಿತಾ ತಿಳಿತವ್ರ ಹಸಿವು ಜಾಸ್ತಿ ಆಗುತ್ತಂತೆ. ಮ್ಯಾಜಿಕ್ ಇದು ಒಂದು, ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ ತಿಂದ್ರೆ, ಜ್ಞಾನದ ತಿಳಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಜಗತ್ತಿನ ದೊಡ್ಡ ವಂಡರ್ ಇದು. ಇದಕ್ಕೆ ದೊಡ್ಡ ಆಶ್ಚರ್ಯ ಮತ್ತೊಂದಿಲ್ಲ. ಓದಿ ಇನ್ನೊಂದು ಪುಸ್ತಕ ಓದಿ, ಮತ್ತೊಂದು ಓದಿ, ಓದಿ ಓದ್ತಾನೆ ಇರ್ತಾನೆ, ಓದ್ತಾನೆ ಇರ್ತಾನೆ. ಏನು ಆಶ್ಚರ್ಯ, ಯಾವ್ದು ಬಿಡಿ, ಶಾಸ್ತ್ರ ಬಿಟ್ಬಿಡಿ, ಕಾದಂಬರಿ ಓದನೆ ಮೈ ಮರ್ತು ಬಿಡ್ತಾನೆ. ಕಾದಂಬರಿ ರಸಜ್ಞಾನ ಮಹಾರೋಪಿ ನರೋಚತೆ ಅಂತ ಒಂದು ಮಾತಿದೆ. ಕಾದಂಬರಿ ಓದ್ತಾ ಕೂತ್ರೆ ಆಟದ ಮೇಲೆ ಎಚ್ಚರ, ಊಟದ ಮೇಲೆ ಎಚ್ಚರಿಕೆನೇ ಇರೋದಿಲ್ಲ, ಆ ಥರ ಮೈ ಮರ್ತು ಬಿಡ್ತಾನೆ. ಇನ್ನು ಆದಿ ಲೌಕಿಕ ವಿಚಾರಕ್ಕೆ ಎಷ್ಟು ಸೆಳೆತ ಇದ್ರೆ, ಅಧ್ಯಾತ್ಮದ ವಿಚಾರ ಹೇಗಿರಬೇಕು? ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಭಾಗವತ ಎಂಥ ಕೃತಿ, ಭಗವದ್ಗೀತಾದಿಗಳು ಎಂಥದ್ದು. ಸ್ವತಃ ಕೃಷ್ಣ ಅರ್ಜುನನೇ ಹೇಳ್ತಾನೆ, ಕೃಷ್ಣ ನನಗೆ ತೃಪ್ತಿನೇ ಆಗ್ತಾ, ಇನ್ನೊಮ್ಮೆ ಹೇಳು, ಇನ್ನೊಮ್ಮೆ ಹೇಳು ಅಂತ ಕೇಳ್ತಾರೆ. ಇನ್ನೂ ಹೇಳು, ಇನ್ನೂ ಹೇಳು ಅಂತ ಹೇಳ್ತಾರೆ. ಹೇಳ್ತಾರೆ ಭಾಗವತದೊಳಗೆ, ಒಂದು ಸತ್ಯ ಭಾಗವತ ಕೇಳಿದ ಅಂತ ಕೇಳಿದರೆ, ಭಗವಂತನ ಮಹಿಮೆ ಕೇಳಿದ ಅಂತ ಕೇಳಿದರೆ, ತದ್ರಸಾಮೃತ ತೃಪ್ತಸ್ಯ ನಾನ್ಯತ್ರಸ್ಯ ರತಿ ಹಿ ಕ್ವಚಿತ್. ಇನ್ನೂ ಬೇಕು, ಇನ್ನೂ ಬೇಕು ಅನಿಸುತ್ತೆ, ಅವ್ರದ್ದು ಬೇಡ ಅಂತ ಅನಿಸೋದೇ ಇಲ್ಲ. ಅದಕ್ಕೆ ಜ್ಞಾನನನ್ನು ಆರಾಧನೆ ಮಾಡ್ತಾನೆ. ಈಗ ನಾಲ್ಕು ಹಂತದಾಗ ನನ್ನ ಹತ್ರ ಬರ್ತಾರೆ ಅಂತ ಭಗವಂತ ಹೇಳಿದ. ಇವರೆಲ್ಲ ಯಾರು? ಎಲ್ಲ ಯೋಗ್ಯರೇ, ಅಯೋಗ್ಯರಲ್ವೇ ಇಲ್ಲ. ತೇಷಾಂ ಜ್ಞಾನೇ ನಿತ್ಯ ಯುಕ್ತ ಏಕಭಕ್ತಿ ವಿಶಿಷ್ಯತೆ. ಈ ನಾಲ್ಕು ಜನಗಳಲ್ಲಿ ಜ್ಞಾನಿಯ ಸ್ಥಾನ ದೊಡ್ಡದು ಅಂತ ಭಗವಂತ ಹೇಳಿದ. ಯಾಕೆಂದ್ರೆ ಇವನಿಗೆ ಬೇರೆ ಕಾರಣಗಳಿಲ್ಲ, ಕೇವಲ ನನ್ನ ಭಕ್ತಿ ಇರೋದೊಂದೇ ಕಾರಣ, ಬೇರೆ ಏನು ಇಲ್ಲವೇ ಇಲ್ಲ. ಅದು ಒಂದೇ ಕಾರಣ. ಯಾರು ರಾತ್ರಿ ಮನೆಗೆ ಹೋಗ್ತಾನೆ, ಇಲ್ಲ ಯಾರು ಹೋಟೆಲ್ಗೆ ಹೋಗಿಬಿಟ್ಟಿರ್ತಾರೆ, ಬಾಗಿಲು ಹಾಕಿಬಿಟ್ಟಿರ್ತಾರೆ, ನೋಡ್ತಾ ಒಳ್ಳೆ ಗಿರಾಕಿ ಬಂದ ಅಂಥೇಳಿ ಸ್ಪೆಷಲ್ ಆಗಿ ಮಾಡಿಬಿಡ್ತಾರೆ. ಯಾಕೆ ಜಾಸ್ತಿ ದುಡ್ಡು ಕೊಡ್ತಾರೆ, ನನಗೆ ಆಸೆ ಇದೆ ಅವರು, ಆಸೆಯಿಂದ ಮಾಡ್ತಾನೆ. ಆದರೆ ಊರಿಗೆ ಹೋದ ಮಗ ಬರ್ತಾನೆ, ರಾತ್ರಿ 12 ಗಂಟೆಗೆ ಬರ್ತಾನೆ, ಬೆಳಿಗ್ಗೆ ಎಲ್ಲೋ ಬಿಟ್ಟಿರ್ತಾನೆ, ನೋಡ್ತಾನೆ ತಾಯಿ ಕಷ್ಟಪಟ್ಟು ಅವಳಿಗೆ ಬೇಕಾದ ಮಾಡಿ ಹೇಳ್ತಾಳೆ. ಅದಕ್ಕೆ ಗೊತ್ತಾ, ಏನೋ ಕೊಡ್ತಾನಲ್ಲ ತೃಪ್ತಿ ಅವಳು, ಅದೇ ತೃಪ್ತಿ ಅವಳಿ. ನನ್ನ ಮಗನಿಗೆ ಕೊಡ್ತಾ ಇದ್ದೇನೆ, ಅದಕ್ಕಿಂತ ಬೇರೆ ಏನು ಬೇಡ ಅವಳಿ. ಆ ತೃಪ್ತಿಯಿಂದ ಕೆಲಸ ಮಾಡ್ತಾರೆ. ಇವತ್ತು ಜ್ಞಾನಿ ಆದವನ ದೇವರನ್ನ ಹಾಗೆ ಆರಾಧನೆ ಮಾಡ್ತಾರೆ ಅಂತ ಹೇಳಿದ. ಅವನಿಗೆ ಇನ್ನೇನು ಬೇಡ, ದೇವರ ಆರಾಧನೆ ಅವನಷ್ಟು ಯಾರೂ ಮಾಡೋದಿಲ್ಲ, ಫಲ ಏನೂ ಕೇಳೋದಿಲ್ಲ, ಅವನಷ್ಟು ಎಂಜಾಯ್ ಯಾರೂ ಮಾಡೋದಿಲ್ಲ, ಹಾಗೆ ಮಾಡ್ತಾನಂತೆ ಪ್ರಹ್ಲಾದ. ಆ ರೀತಿ ಎಂಜಾಯ್ ಮಾಡಿ, ನರಸಿಂಹದೇವರೇ ನನಗೆ ವರ ಕೊಡ್ತೀನಿ ಅಂತ ಹೇಳ್ತೀರಾ, ದಯವಿಟ್ಟು ನನಗೆ ವರ ಯಾವುದೂ ಕೊಡಬೇಡಿ, ನೀವು ಅನುಗ್ರಹ ಮಾಡಿದ್ದಕ್ಕಿಂತ ವರ ಇನ್ನೇನು ಬೇಕು ನನಗೆ, ಇನ್ನೂ ವರ ಕೊಡೋದಾದ್ರೆ ಕೊಟ್ಟುಬಿಡಿ, ಬೇರೆದಲ್ಲ. ಕಾಮಾನಾಂ ಹೃದಯ ಅಸಂರೋಹಂ ಭವತಸ್ತು ಋಣೇ ವರಂ. ನನ್ನ ಮನಸ್ಸಿನಲ್ಲಿ ಕೇಳಬೇಕು ಅನ್ನೋ ಭಾವನೆ ಯಾವ ಕಾಲಕ್ಕೂ ಬರಬಾರದು, ಹಾಗೆ ಮಾಡಿಬಿಡು ಪರಮಾತ್ಮ. ಅಂದರೆ ಜ್ಞಾನಿಯ ಮಟ್ಟ ಯಾವ ರೀತಿ ಇರುತ್ತೆ ಗೊತ್ತಾಗುತ್ತೆ. ಜ್ಞಾನಿಯ ಮಟ್ಟ, ಒಂದು ಉದ್ದೇಶಕ್ಕೋಸ್ಕರ ಹೋದವನು ಉದ್ದೇಶ ಮುಗಿದಷ್ಟು ಮುಗಿಸ್ಬಿಡ್ತಾನೆ. ಏನೋ ಕೆಲಸ ಆಗಬೇಕಾಗಿತ್ತು, ಪವಮಾನವ ಮಾಡದ ಕೆಲಸ ಆಗೋಗ್ಬಿಡುತ್ತೆ. ಯಾರು ಮತ್ತೆ ಮಾಡ್ತೀರಾ ಅಂತ ಕೇಳಿ, ಮತ್ತೆ ಕೈ ಮಾಡಲಿ, ಮಾಡಿ ಆಯ್ತಲ್ಲ, ಮುಗಿದೋಯ್ತಲ್ಲ ಕೆಲಸ ಆಯ್ತಲ್ಲ ಗೋವಿಂದ. ಆದ್ರೂ ಆಗದೆ ಹೋದ್ರೆ ಹೊತ್ತು ಜನ್ಮ ಇನ್ನೂರು ಉದೋರ್ಲು ಹೇಳ್ತಾರೆ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ಆದರೆ ತಾನು ಮಾಡೋದಿಲ್ಲ, ಆಗದೆ ಹೋದ್ರೆ ಉದೋರ್ಲು ಹೇಳ್ತಾರೆ, ನಾನು ಮಾಡದೆ ಆಗಲಿಲ್ಲ ನೀವು ಮಾಡಬೇಡಿ ಅಂತ ಅನ್ವಸ್ಬಿಡ್ತಾರೆ, ಮನುಷ್ಯನ ಸ್ವಭಾವ ಇದು. ಆದರೆ ಜ್ಞಾನಿ ಹಾಗಲ್ಲ. ಅದು ಕುಂತಿ ಅಂತವರೇ ಅಷ್ಟು ದುಃಖ ಪಟ್ಟರು ಕೂಡ ಮತ್ತೆ ಮತ್ತೆ ಇನ್ನೂ ದುಃಖನೇ ಕೊಡೋ ಅಂತ ಕೇಳಿದ್ಲೇ ಹೊರತು, ನಾನು ನಿನ್ನ ಮರವು ಮಾತ್ರ ಕೊಡಬೇಡ ಅಂತ ಹೇಳಿದ್ದಾರೆ. ನಿನ್ನ ಮರವು ಮಾತ್ರ ಕೊಡಬೇಡ, ನಿನ್ನ ಒಂದು ಸ್ಮರಣೆ ಸದಾ ಕಾಲ ಕೊಡು. ಅದನ್ನೇ ಹರಿಕಥಾ ಸ್ಮರಣ ಶ್ರವಣ ಮಾಡೋ ನಿರಂತರ, ಹರಿಭಜನೆ ಮಾಡೋ ನಿರಂತರ, ಮತ್ತೆ ಮತ್ತೆ ಮಾತನ್ನು ಹೇಳ್ತಾರೆ. ಒಮ್ಮೆ ಭಗವಂತನ ವಿಚಾರ ಅರ್ಥವಾಯಿತು ಅಂದರೆ, ಅವನು ಮಾಡಿರೋ ಉಪಕಾರ ಏನೊತ್ತು ಗೊತ್ತಾಯ್ತು ಅಂದರೆ, ನಮಗೆ ದುಃಖದ ಪ್ರಸಕ್ತಿ ಬರೋದಿಲ್ಲ, ಅವನಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಏಕಭಕ್ತಿ ಹಿ ವಿಶಿಷ್ಯತೆ, ಏಕಭಕ್ತಿ ಅಂತ. ಏಕಭಕ್ತಿ ಅಂದರೆ ಏನು? ಅನನ್ಯವಾದ ಭಕ್ತಿ. ಅನ್ವಸ್ತು ಆ ಕಡೆ ಕಡೆ ಹೋಗೋದೇ ಇಲ್ಲ, ಹಾಡಿದರೆ ಎನ್ನೊಡೆಯನ ಹಾಡುವೆ. ಎಷ್ಟಾದರೂ ದೇವರು ಕೊಡೋದಿಲ್ಲ ಅಂದ್ರೆ ಬೇಕಾಗಿಲ್ಲ. ಮಗುನ ಸ್ವಭಾವ ಏನು ಗೊತ್ತಾ? ತಾಯಿರೇನೋ ಕೇಳುತ್ತೆ, ತಾಯಿ ಕೊಡೋದಿಲ್ಲ, ಹೋಗಯ್ಯ ಬೈದು ಬಿಡ್ತಾಳೆ, ಇನ್ನೂ ಹೊಡೆದು ಬಿಡ್ತಾಳೆ, ಯಾರು ಇನ್ನೂ ಪಕ್ಕದ ಮನೆಯನ್ನು ನೋಡ್ತಾನೆ, ಪಾಕೂಸು ನಾನು ಕೊಡ್ತೇನೆ ಅಂತ ಕರೀತಾನೆ, ಬರೋದಿಲ್ಲ ಅನ್ನಿಸ್ತದ್ದು, ಬಿಡೋದಿಲ್ಲ. ಮತ್ತೆ ಇದೊಂದ್ಸತಿ ಬಚ್ಚಿಕೊಳ್ಳೋ ತಾಯಿ ಹತ್ರ ಮಗು ಅವನ ಹತ್ರ ಹೋಗೋದಿಲ್ಲ, ಯಾಕೆ ನನ್ನ ತಾಯಿ ಒಬ್ರು ಕೂಡ ಇದನ್ನು ಕೊಡೋದಕ್ಕಿಂತ ಶ್ರೇಷ್ಠ ಆಗ್ತದೆ ಅವ್ರ ಮಗುವಿನ ಭಾವನೆ. ಅಂದ್ರೆ ಬಾವೆ ತಾಯಿನ ಹೊರಗೆ ಹಾಕ್ಬಿಡ್ತಾರೆ, ಆ ವಿಚಾರ ಬೇರೆ. ಮೊದಲು ಅಷ್ಟು ಪ್ರೀತಿ ಇರುತ್ತಾರೆ, ದೊಡ್ಡವನಾಗಿಂತ ಮುಂಚೆ ಭಾರಿ ಪ್ರೀತಿ ಅವ್ರಿ. ಆಕೆ ಯಾಕೆ ಗೊತ್ತಾ, ತಾಯಿಯ ಪ್ರೀತಿ ಎಲ್ಲಿ ಮೋಸ ಇಲ್ಲ ಅಂತ ವಿಶ್ವಾಸ ಇದೆ. ಆಮೇಲೆ ಬೇರೆ ಕಡೆ ಅಟ್ರಾಕ್ಟ್ ಆಗಿ ಅವನು ದಾರಿ ತಪ್ಪಿಟ್ಟು ಬಿಡ್ತಾನೆ ಅಷ್ಟೇ. ಈ ಮಗುವಿನ ಸೈಕಾಲಜಿ ಎಷ್ಟು ದೊಡ್ಡದಿದು ಬೇಕಾ ನೋಡಿ. ಯಾವುದೇ ಮಗುವನ್ನು ಇನ್ನೊಬ್ಬ ಎತ್ಕೊಂಡು ಏನ್ ಮಾಡಿದ್ರು ಹೋಗೋದಿಲ್ಲ, ಅದು ಹೊಡೆಯುವ ತಾಯಿ ಬೇಕೇ ಹೊರತು ಪ್ರೀತಿ ಮಾಡೋ ಮತ್ತೊಬ್ಬ ವ್ಯಕ್ತಿ ಬೇಡ. ಅವ್ರಿ ಭಕ್ತ ಆಗಿರ್ತಾನೆ, ದೇವ್ರು ಏನು ಕೊಡದೆ ಹೋದ್ರು ಪರವಾಗಿಲ್ಲ, ಪರವ ಎಷ್ಟು ದುಃಖ ಕೊಟ್ಟರು ಪರವಾಗಿಲ್ಲ, ನೀನ್ ನನಗೆ ಬೇಕು, ಇನ್ನೊಂದಷ್ಟು ನನಗೆ ಬೇಡ. ಈ ದೃಷ್ಟಿಯಿಂದ ಏಕಭಕ್ತಿ ವಿಶಿಷ್ಯತೆ, ದೇವರನ್ನ ತುಂಬಾ ಜನ ಇರ್ತಾರೆ, ದೇವರಿಗೆ ಎಲ್ಲ ಅನುಕೂಲ ಮಾಡಿಬಿಟ್ಟಿರ್ತಾನೆ, ಭಕ್ತಿ ಮಾಡ್ತಾರೆ. ಅದು ದೊಡ್ಡದಲ್ಲ, ಯಾಕೆ ಮಾಡಿದ್ ಕೊಟ್ಟರೆ ಭಕ್ತಿ ಮಾಡಬೇಡ್ತಾನೆ, ದೊಡ್ಡದಲ್ಲ. ಆದ್ರೆ ದುಃಖ ಆಗಿದೆಯಲ್ಲ, ಆಗಲೂ ದೇವರು ಧ್ಯಾನ ಮಾಡ್ತಾನಲ್ಲ, ಒಂದು ನಿರುಪಾಧಿಕ ಭಕ್ತಿ ಅಂತ ಕರೀತಾರೆ. ಅವನ ಭಕ್ತಿ ನಿಜವಾದ ಭಕ್ತಿ. ಮಗುವಿಗೆ ತಾಯಿ ಮೇಲಿನ ಪ್ರೀತಿ ನಿಜವಾದ ಪ್ರೀತಿ ಆಗಿದ್ದಕ್ಕೇನೆ ಹೊಡೆದ್ರು ಹೋಗ್ತಾರೆ. ಅದಕ್ಕೆ ದೇವರನ್ನು ಕಷ್ಟ ಕೊಟ್ಟರು ಕೂಡ ನೀವು ಒಳ್ಳೇದಕ್ಕೆ ಕೊಟ್ಟಿದ್ದೆ ಅಂತ ಅನುಸಂಧಾನ ಮಾಡಿ ಹೋಗ್ತೇವಲ್ಲ, ಅವನು ಏಕಭಕ್ತಿ ವಿಶಿಷ್ಯತೆ. ಅವನು ಇನ್ನೊಂದು ಲಾಯಲ್ಟಿ ಚೇಂಜ್ ಮಾಡೋದಿಲ್ಲ, ಅವನು ಲಾಯಲ್ಟಿ ಎಂದೂ ಚೇಂಜ್ ಮಾಡೋದಿಲ್ಲ. ಇವತ್ತು ರಾಜಕಾರಣದಲ್ಲಿ ಪಕ್ಷಾಂತರ ಅಂತೇವಲ್ಲ, ಅದಕ್ಕಿಂತ ಜಾಸ್ತಿ ಪಕ್ಷಾಂತರ ಇಲ್ಲಿ ಮಾಡ್ತಿರ್ತಾರೆ. ಬಾಬಾನ ಹತ್ರೋದ, ಕಲಿಕೆ ಹತ್ರೋದ, ಎಲ್ಲೆಲ್ಲ ಹೋಗ್ತಾನೆ ಇರ್ತಾನ, ಎಲ್ಲಿ ಹೋದ್ರೂ ಅಷ್ಟೆ ವಾಪಸ್ ಬರ್ತಿರೋದಕ್ಕೆ ಪ್ರಯೋಜನ ಬರೋದೇ ಇಲ್ಲ, ಸತತ ಪಕ್ಷಾಂತರ. ಆದರೆ ದೇವರತ್ರ ಅಲ್ಲಿ ಮಾಡಿ ಪಕ್ಷಾಂತರ ಭಾರಿ ಒಳ್ಳೇದು. ಆದ್ರೆ ದೇವರತ್ರ ಬಂದು ಮತ್ತೆ ಎಲ್ಲಿ ಹೋಗಬಾರ್ದಷ್ಟೇ, ದೇವರತ್ರ ಬರೋದ್ರದ್ದು ಅನಿವಾರ್ಯ. ಒಳ್ಳೇದನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಾನೆ. ದೇವರು ಕಂಡಾದ ಮೇಲೆ ಏಕಭಕ್ತಿ ವಿಶಿಷ್ಯತೆ, ಭಕ್ತಿಯಲ್ಲಿ ಬದಲಾವಣೆ ಆಗಬಾರದು, ಹೆಚ್ಚಬೇಕಷ್ಟೇ. ಅವನು ವಿಶಿಷ್ಯತೆ ಮೇಲೆ ಬಂದ್ಬಿಡ್ತಾನೆ ಅರ್ಜುನ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾದ ಹಿರಿಮೆ ಎಲ್ಲಿದೆ. ಆದ್ದರಿಂದ ಪ್ರಿಯೋಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ, ಪ್ರಿಯೋಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ, ನಾನು ಜ್ಞಾನಿಗೆ ಅತ್ಯಂತ ಪ್ರಿಯ, ಅವನು ನನಗೆ ಅತ್ಯಂತ ಪ್ರಿಯ ಅಂತ ಹೇಳಿದ್ದಾನೆ. ನಾನು ಅವನು ಬೆಚ್ಚಾನೆ, ಅವನ ತಾಯಿ ಮಗುನ ಆಡಿಸ್ತಾನೆ, ಮಗು ತಾಯಿನ ಹತ್ರ ಕೂತಿದ್ದೆ, ಏನು ಆನಂದ! ಆ ಮ್ಯೂಚುವಲ್ ಆನಂದದ ರೀತಿನೇ ಬೇರೆ, ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಭಗವಂತನಿಗೆ ಭಕ್ತ ಬೇಕು, ಭಕ್ತನಿಗೆ ಭಗವಂತ ಬೇಕು. ಆದರೆ ಇವತ್ತು ದೇವರುಗಳು ಕುಡಿ ಕೋಡಿ ಕೇಳೋ ದೇವರುಗಳು, ಏನೇ ಕೇಳೋ ಶಿಷ್ಯ, ಹೇಗಿರಬೇಕು ಲೆಕ್ಕ ಹಾಕಿ. ಆ ದೇವರಿಗೆ ಏನೇನೋ ಬೇಕು, ಆ ದೇವರಿಗೆ ಏನೇನೋ ಭಕ್ತಿ ಒಂದು ಬೇಡ, ಎಲ್ಲ ಬೇಕು. ಈ ಶಿಷ್ಯರಿಗೋ ಭಕ್ತರಿಗೋ ಬೇರೆ ಏನೇನೋ ಬೇಕು, ಅದೇ ಬೇಡ. ಅದು ಇಬ್ಬರಲ್ಲಿ ಲಾಯಲ್ಟಿ ಇಲ್ಲ, ಪ್ರೇರೇನದರಿಂದ. ಇವತ್ತು ಈ ದೃಷ್ಟಿಯಿಂದ ಹರಿರೇವ ಪರ ಅಂತ ಹೇಳಲೇಬೇಕು. ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ತು, ಇತರ ಮಾತ್ರ ಗತಿ. ನಮ್ಮಲ್ಲಿ ಏನೇನೋ ಎಕ್ಸ್ಪೆಕ್ಟ್ ಮಾಡೋ ಜನ ಸಿಗ್ತಾರೆ, ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದರೆ ಭಗವಂತ ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಏನು ಆಶ್ಚರ್ಯ, ಏನು ಎಕ್ಸ್ಪೆಕ್ಟ್, ಬರೀ ಭಕ್ತಿ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ರೆಸಿಪ್ರಿಕೇಟ್ ಏನು ಮಾಡಬೇಕು, ನಾವಾಗ ನಾವು ಅನುಗ್ರಹ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಕು, ಬೇರೆ ಎಕ್ಸ್ಪೆಕ್ಟ್ ಮಾಡಲೇಬಾರದು. ಮಾಡಿದ್ವಿ ಅಂದ್ರೆ ಮೋಸ ಆಗ್ತಾ ಇದೆ ಅಂತ ಅರ್ಥ, ದೇವರಿಗೆ ಮೋಸ ಮಾಡ್ತಾ ಇದ್ದೇವೆ ಅಂತಾನೆ ಅರ್ಥ. ಏಕಭಕ್ತಿ ವಿಶಿಷ್ಯತೆ ಪ್ರಿಯೋಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ, ನಾನು ನನಗೆ ಅತ್ಯಂತ ಪ್ರಿಯ, ಅವನು ನನಗೆ ಅತ್ಯಂತ ಪ್ರಿಯ, ಅವನಿಗೆ ನಾನು ಅತ್ಯಂತ ಪ್ರಿಯ ಅಂತ ಪರಮಾತ್ಮ ಈ ಮಾತನ್ನು ಹೇಳುತ್ತಾನೆ. ಈ ಪ್ರೀತಿಯನ್ನು ತೋರಿಸಲಿಕ್ಕೇನೆ ಭೀಮಸೇನ ದುಶ್ಯಾಸನ ವಧೆ ಮಾಡ್ತಾ ಇರೋ, ದುಶ್ಯಾಸನ ಸಂಹಾರ ಮಾಡ್ತಾ ಇದ್ದಾನೆ. ಉಳಿದವರಾಗಿದ್ದರೆ ಒಂದ್ಸರಿ ಬೈದವನು ನೋಡ್ಬೇಕಾದ್ರೆ ಕಟ್ಟಗಂಡಲ್ಲಿ ನೋಡ್ತಿರ್ತಾನೆ, ಬೆಂಕಿ ಆಗ್ಬಿಟ್ಟು ನನ್ನ ಬೈತೇನಯ್ಯ, ಆ ತನ್ನ ಬೈತಿಯ ತನ್ನ ದಾರಿ ದೊಡ್ಡವನಿಗೆ ತನ್ನ ಬೈತಿಯ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ದುಶ್ಯಾಸನನ್ನ ಭೀಮಸೇನ ಮಹಾಸಿಂ ವಿಕೋಶಂ ವಿಧಾಯ ಅಶೋರಸಿ ಸಂಚಕಾನ, ಅವನ ಎದೆಯನ್ನು ಬಗಿತಾ ಇದ್ದಾನೆ, ರಕ್ತ ಚಿಮ್ತಾ ಇದೆ. ಭೀಮಸೇನ ಅವನ ಎದೆಯನ್ನು ಬಗದು ರಕ್ತವರ ಬಾಯಲ್ಲಿ ಹಾಕೋತಾ ಇದ್ದಾನೆ. ಉಳಿದವರಾಗಿದ್ದರೆ ಏನು ಸಿಟ್ಟು, ಏನು ಸಿಟ್ಟು, ಏನು ಸಿಟ್ಟು, ಸಿಟ್ಟೇ. ಆದರೆ ಸಿಟ್ಟಿನಲ್ಲಿ ಎಷ್ಟು ಭಕ್ತಿ ಇದೆ ಗೊತ್ತಾ, ಅದನ್ನು ತನ್ನ ವೈಯಕ್ತಿಕ ದ್ವೇಷ ಅಂತ ಭೀಮಸೇನ ಮಾಡ್ತಾ ಇಲ್ಲ. ಒಬ್ಬ ಕೃಷ್ಣ ದ್ವೇಷಿಯನ್ನು ಕೊಲ್ತಾ ಇದ್ದೇನೆ, ನಾನು ಕೃಷ್ಣ ದ್ವೇಷಿಯನ್ನು ಕೊಲ್ತಾ ಇದ್ದೇನೆ, ಜಗತ್ತಿಗೆ ಮಂಗಳ ಮಾಡ್ತಾ ಇದ್ದೇನೆ ಅಂತ ಹಾಡ್ತಾ, ತನ್ನ ಹೆಂಡತಿಯನ್ನು ಕೆಣಕಿದವನು ಅಂತ ಅಲ್ಲ, ದ್ವೇಷದ್ರೋಹಿಯವನು, ದೈವದ್ರೋಹಿಯವನು. ಸ್ಮರನ್ ನೃಸಿಂಹಂ ಭಗವಂತ ಈಶ್ವರಂ ಸಮನ್ಯು ಸೂಕ್ತಂಚ ತದರ್ಶ ಭಕ್ತ್ಯಾ ಎಸ್ತೇ ಮನ್ಯೋ ಇತ್ಯತೋ ನಾರಸಿಂಹಂ. ಎಸ್ತೇ ಮನ್ಯೋ ಅಂತ ನರಸಿಂಹ ಸೂಕ್ತವನ್ನ, ಮನ್ಯು ಸೂಕ್ತವನ್ನ ದರ್ಶನ ಮಾಡ್ತಾ ಕೃಷ್ಣ ಅಂತ ಅಷ್ಟು ಏಕಾಗ್ರತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ ಅಂತ. ಎಂಥ ಆ ಕಾಲಕ್ಕೆ ಅಂತ ಏಕಾಗ್ರತೆ, ಯಾತಕ್ಕೆ ಅಂದ್ರೆ ಅವನಿಗೆ ಯಾವುದೂ ಪ್ರಿಯ ಅಲ್ಲ, ಕೃಷ್ಣನ ಮೇಲೆ ಅಷ್ಟು ಭಕ್ತಿ ಪ್ರಿಯ. ಈ ಭೀಮಸೇನರ ಈ ಒಂದು ಆಕ್ಟಿವಿಟಿ ನೋಡಿದವರಿಗೆ ಎಂಥ ಅದಕ್ಕೆ ಪೂರ್ಣ ಪ್ರಜ್ಞನಾಗಿ ಕಳಿಸಿಕೊಟ್ಟಿದ್ದು. ಅದೇ ಜ್ಞಾನಿಯಾದ ಭೀಮಸೇನೇ ಪೂರ್ಣ ಪ್ರಜ್ಞ ಸ್ತುತಿಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಜಗತ್ತಿಗೆ ಮಾನ್ಯವಾಗಿತ್ತು. ಅದೇ ಭೀಮಸೇನರ ಭಕ್ತಿಯನ್ನು ಇನ್ನೊಂದು ಕಡೆ ಸಭೆಯಲ್ಲಿ ನೋಡಿ, ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಹರಣಕ್ಕೆ ದುಶ್ಯಾಸನ ಪ್ರಯತ್ನ ಪಡ್ತಾ ಇದ್ದಾನೆ, ಭೀಮಸೇನ ಅಲ್ಲಿದ್ದಾನೆ, ಅರ್ಜುನಾದಿಗಳು ಏನು ಮಾಡ್ತಾ ಇಲ್ಲ, ಯಾಕೆ ಏನು ಮಾಡೋಕ್ಕಾಗ, ಬಿಡಿಸಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಆದರೆ ಭೀಮಸೇನಿಗೆ ಆಗ್ತಾ ಇದೆ, ಬಿಡಿಸಲಿಕ್ಕೆ ಆಗ್ತಾ ಇದೆ. ಯುದ್ಧದಲ್ಲಿ ಇಷ್ಟ ಇದೆ ಮಾಡೋಕ್ಕಾಗ್ತಾ ಇಲ್ಲ. ಭೀಷ್ಮದ್ರೋಣರಂತೂ ಆ ಕಡೆ ಯೋಚನೆ ಮಾಡಿದರೆ ದುರ್ಯೋಧನ ಹೇಳೋದಕ್ಕೆ ಕೂತ್ಬಿಟ್ಟಿದ್ದಾರೆ ಆ ಕಡೆ. ಆದರೆ ಆ ಸಮಯಕ್ಕೆ ಎದುರಿಗಿದ್ದವರು ಪೈಕಿ ಸರ್ವ ಸಾಮರ್ಥ್ಯ ಹೊಂದಿದ್ದ ವ್ಯಕ್ತಿ ಭೀಮಸೇನ ಒಂದೇ, ಇನ್ಯಾರಿಗೂ ಬಿಡಿಸೋ ಶಕ್ತಿ ಇಲ್ಲ ಅಂತ ಭೀಮಸೇನ ನೋಡ್ತಾ ಇದ್ದಾನೆ. ನೋಡಿ ಬಿಡಿಸ್ಲಕ್ಕೆ ಹೋಗ್ಲಿಲ್ವಂತೆ, ಬಿಡಿಸ್ಲಕ್ಕೆ ಹೋಗ್ಲಿಲ್ಲ, ಶಕ್ತಿ ಇದೆ ಬಿಡಿಸ್ತಿಲ್ಲ. ಯಾತಕ್ಕೆ ಗೊತ್ತಾ, ತನ್ನ ಹೆಂಡತಿಯ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ, ಎಳಿತಾ ಇದ್ದಾನೆ ಸೀರೆಯನ್ನು, ಸರಗನ್ ಹಿಡಿದು ಎಳಿತಾ ಇದ್ದಾನೆ. ಇಷ್ಟಾರು ಭೀಮಸೇನ ಯೋಚನೆ ಮಾಡಿದ್ದಾನಂತೆ, ಈಕೆ ಕೃಷ್ಣೆ ನನ್ನ ಹೆಂಡತಿ, ಈ ನಡೀತಾ ಇದೆ. ಆದರೆ ಕೃಷ್ಣ ಇದ್ದಾನಲ್ಲ, ಕೃಷ್ಣ ಸಂಕಲ್ಪ ಮಾಡಿದ್ದಾನೆ, ಭೀಮಸೇನ ಇನ್ನು ಸ್ವಲ್ಪ ತಡ್ಕೋಬೇಕು, ಹೀಗೆ ನೀನೀಗ ತಡ್ಕೋಬೇಕೀಗ ತಡ್ಕೋಬೇಕು. ಆ ಸಮಯದೊಳಗೆ ಅವನು ಪಾಪ ವೃದ್ಧಿ ಆಗಬೇಕು ದುಶ್ಯಾಸನಿಗೆ, ನೀನು ಈ ಕೊಲ್ಲಬಾರದು ಇವನನ್ನ, ಯುದ್ಧದಲ್ಲೇ ಕೊಲ್ಲಬೇಕು. ಕೃಷ್ಣನ ಸಂಕಲ್ಪ, ಕೃಷ್ಣನ ಸಂಕಲ್ಪ ಭೀಮನಿಗೆ ಗೊತ್ತು. ಅದಕ್ಕೋಸ್ಕರ ಹೆಂಡತಿಯ ಸನ್ನಿವೇಶವನ್ನು ಕಂಡು ಕೂಡ ಕೃಷ್ಣನ ಸಂಕಲ್ಪ ಸುಮ್ಮನೆ ಕೂತಿದ್ದಾನಂತಾಗೆ. ಇದು ಯಾವುದಕ್ಕೆ ಕಾರಣ? ಆಸಕ್ತಿ ಇದ್ದವರು ಕೂತರೆ ಬೇರೆ ದಾರಿ ಇಲ್ಲ, ನಿರ್ವಾಹ ಇಲ್ಲ ಕೂತಿರ್ತಾನೆ. ಕೃಷ್ಣನ ಭಕ್ತಿ ಒಂದೇ ಕಾರಣ ಆಗಿತ್ತು, ಏಕಭಕ್ತಿ ಹೀ ವಿಶಿಷ್ಯತೆ, ಹೆಂಡತಿ ಮೇಲಿನ ಪ್ರೀತಿಗಿಂತ ಕೃಷ್ಣ ಮೇಲಿನ ಭಕ್ತಿ ಜಾಸ್ತಿ ಆಯಿತು. ಇದು ಭಾರಿ ದೊಡ್ಡದು, ಇದು ಇಲ್ಲಿ ಗೆದ್ದೋದು ಭಾರಿ ಕಷ್ಟ. ಬೇರೆ ಪ್ರೀತಿಯನ್ನು ಬೇಕಾದ ಹೆಚ್ಚು ಕಡಿಮೆ ಮಾಡ್ಕೊಳ್ಳಬಲ್ಲ. ನರಹರಿ ತೀರ್ಥ ಬರೀತಾರೆ, ಮನುಷ್ಯ ಏನನ್ನು ಬೇಕಾದ್ರೆ ತರ್ಕೊಳ್ತಾನೆ, ಹೆಂಡತಿನ ಬರೀ ತರ್ಕೊಳ್ಳಿಲ್ಲ ಅಂತ. ಸತಿಯಾಳ ಬೈದಾರೆ ನಾ ಬೈವೆ, ಶ್ರೀಪತಿಯನ್ನು ಬೈದರೆ ಕೇಳುತ್ತ ನಗುವೆ, ಎಂತು ಮರುಳಾದೆ ನಾನೆಂತು ಮರುಳಾದೆ, ಸಂತತ ಪೊರೆ ರಘುಕುಲ ತಿಲಕ ಅಂತ ಅಪೂರ್ವ ದೇವರನಾಮದವನು. ಮನುಷ್ಯನ ಸೈಕಾಲಜಿ ಹೇಳುತ್ತಾರೆ, ಇವನು ದೇವರನ್ನ ಬೈದರೆ ಲಕ್ಷ್ಮೀಪತಿನ ಬೈತಿಯ ಬೈಕೊಂಡೋಗು ಅಂತ ಹೇಳ್ತಾನೆ, ತಾನು ಬೈದ್ಬಿಡ್ತಾನೆ ಬೇಕಾದ್ರೆ. ಆದ್ರೆ ತನ್ನ ಹೆಂಡತಿಯನ್ನು ಬೈದರೆ ತಕ್ಷಣ ಬೈಬೆ ಅಂತ ಹೇಳ್ತಾನೆ, ಸತಿಯಾಡ ಬೈದರೆ ನಾ ಬೈವೆ, ತಿರುಗಿ ಬೈತು ಬೈದರೆ ಬೈತಾನಂತೆ. ಇಂಥ ಹೊತ್ತಲ್ಲಿ ಎಂಥ ಸೈಕಾಲಜಿ! ಇವತ್ತು ಅಲ್ಲಿ ಸೋತವರೇ ಎಲ್ಲರೂ, ಗೆದ್ದವರು ಇಲ್ಲೇ ಇಲ್ಲ. ಗೌತಮರ ಕಥೆ ಕೇಳಿ, ಗೌತಮರು ಎಲ್ಲದನ್ನೂ ಗೆದ್ದಿದ್ರು ಪಾಪ. ಅದಕ್ಕೆ ದೇವರು ಏನು ವ್ಯವಸ್ಥೆ ಮಾಡಿದ್ದೇನೆ, ಇಂದ್ರದೇವರನ್ನ ಕಳಿಸಿ ಅಹಲ್ಯಾಗಮನವನ್ನು ಮಾಡಿಸ್ತಾರೆ. ಆಗ ಗೌತಮರು ಸೋತು ಬಿಡ್ತಾರೆ, ಭಾರಿ ಸಿಟ್ಟು ಬರುತ್ತಾರೆ, ಶಾಪ ಕೊಟ್ಟೇ ಬಿಡ್ತಾರೆ. ಅಲ್ಲಿ ಗೆಲ್ಲಕ್ಕಾಗಲಿಲ್ಲ ಅವರಿಗೆ, ಎಲ್ಲದರಲ್ಲೂ ಗೆದ್ದಿದ್ದ ಅವರು ಆ ಸಮಯದಲ್ಲಿ ಮರೆತು ಬಿಡ್ತಾರೆ. ಆದರೆ ಭೀಮಸೇನ ಅಲ್ಲಿ ಗೆಲ್ತಾನೆ. ಆದ್ರಿಂದಲೇ ಭೀಮಸೇನಷ್ಟು ಪ್ರಿಯ ಇನ್ನೊಬ್ಬ ಕೃಷ್ಣನಿಗಾಗಲಿಲ್ಲ. ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಮ್ಮನ ಮಾತು ದುರ್ಯೋಧನ ಅಂತಾನ ಬಾಯಿಂದ ಕೂಡ ಬರಲಿಕ್ಕೆ ಸಾಧ್ಯವಾಯಿ. ಅಂತ ನಿಷ್ಠೆ ಭೀಮಸೇನೆ ನಿಷ್ಠೆ. ನಾವೆಲ್ಲಿ ತಡ್ಕೋತೀವಿ ಗೊತ್ತಾ? ನಮಗೆ ಗೊತ್ತಿದ್ದಾಗ ಡಾಕ್ಟರ್ ಆಪರೇಷನ್ ಮಾಡ್ತಾ ಇದ್ದಾನೆ, ಕಾಲಿ ಬಹು ಸೆಪ್ಟಿಕ್ ಆಗಿಬಿಟ್ಟಿದೆ, ತೆಗಿತಾ ಇದ್ದಾನೆ. ಆಗ ಒಂದು ಮಗು ಅಳುತ್ತಾ ಜೋರಾಗಿ ಅಳುತ್ತಾ ಇದೆ. ತಂದೆ ಅಪ್ಪ ಅಯ್ಯೋ ತಡ್ಕೊಂಡು ಬಿಡಿಸಿ ಬಿಡಿಸಿ ಅಂತಾನೆ. ತಂದೆ ಬಿಡಿಸೋದಿಲ್ಲ, ಆಗ ತಂದೆ ಬಿಡಿಸೋದಿಲ್ಲ. ಯಾಕೆ ಗೊತ್ತಾ? ಡಾಕ್ಟರ್ ಒಳ್ಳೇದಕ್ಕೆ ಮಾಡ್ತಿದ್ದಾನೆ, ಈಗೇನಾದ್ರು ಬಿಡಿಸಿಬಿಟ್ರೆ ಇನ್ನು ಕಾಲು ಕತ್ತರಿಸಬೇಕಾಗುತ್ತಾವೆ, ಈಗ ಮುಳ್ಳುತ್ತೇವರು ಕಾಲ ತೆಗಿಬೇಕಾಗುತ್ತವೆ, ಸುಮ್ಮನೆಯರೆಯ ಸುಮ್ಮನೆಯರೆಯ ಅಂತ ಹೇಳ್ತಾರೆ. ಮಗು ಅಳೋದನ್ನು ನೋಡಿಕೊಂಡು ಯಾಕೆ ತರ್ಕೋತಾರೆ ಅಂತ ಕೇಳಿದ್ರೆ ಡಾಕ್ಟರ್ ಒಳ್ಳೇದು ಮಾಡ್ತಾನೆ, ಇದೊಂದು ಕಾರಣ. ಇವತ್ತು ದೇವರು ಒಳ್ಳೇದು ಮಾಡ್ತಾನೆ, ಭೀಮನಿಗೆ ಗೊತ್ತಲ್ಲ, ಅದಕ್ಕೆ ತಡ್ಕೊಂಡಿದ್ದ. ಈ ತಡೆ ಆದದ್ದೆಲ್ಲ ಒಡಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಈ ಮಾತು ಅರ್ಥ ಮಾಡ್ಕೋಬೇಕು. ಈ ಡಾಕ್ಟರ್ ನೋಡೋದನ್ನು ಯಾಕೆ ತಡ್ಕೋತಾನ? ಅವನು ಡಾಕ್ಟರ್ ಅಂತ ಜ್ಞಾನ ಇದೆ, ಅದಕ್ಕೆ ತಡ್ಕೊಳ್ತಾನೆ. ಇವರು ಮಾಡಿದ್ರೆ ಮೊದಲೇ ಕಾಲು ನೋವು, ನೀನು ಬೇರೆ ಬಂದ್ಯಾ ಅಂತ ಹೊಡಿಯಕ್ಕೆ ಹೋಗ್ತಾನ. ಅವನು ಮೊದಲೇ ಕೂಸು ಒದ್ದಾಡ್ತಾ ಇದೆ, ನೀನು ಬೇರೆ ಕೈ ಆಗ್ತಾ ಇದೆಯಾ ಅಂತ ಹೇಳ್ತಾನೆ. ಡಾಕ್ಟರ್ ಅಂತ ಗೊತ್ತಾದ ಸುಮ್ಮನೆ ಆಗ್ಬಿಡ್ತಾನೆ. ಡಾಕ್ಟರ್ ಅಂತ ಗೊತ್ತಾದರೆ ಅವನು ಮಾಡೋ ಹಿಂಸೆ ತಡ್ಕೋತೀರಲ್ಲ. ಭಗವಂತ ಭವರೋಗ ವೈದ್ಯ, ಅವನು ಹಿಂಸೆ ಯಾಕೆ ತಡ್ಕೊಳಕ್ ಬರೋದಿಲ್ಲ? ಹಾಗಿದ್ರೆ ತಡ್ಕೊಳಕ್ ಬರಲೇಬೇಕು. ಭಗವಂತ ಏನು ಮಾಡಿದರೂ ಕೂಡ ಒಳ್ಳೇದಕ್ಕೆ ಮಾಡ್ತಾನೆ. ಭಗವಂತನಿಗೆ ಕೆಟ್ಟದ್ದು ಮಾಡಿ ಗೊತ್ತೇ ಇಲ್ಲ ಒಳ್ಳೆಯವರಿಗೆ, ಯಾಕಂದ್ರೆ ದೋಷ ದೂರ ಪರಮಾತ್ಮ. ಆದ್ರಿಂದ ಏಕಭಕ್ತಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಅರ್ಜುನ, ಈ ನಾಲ್ಕು ಜನ ಹೇಳಿದನಲ್ಲ, ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇಮತಂ. ಇವರೆಲ್ಲ ಶ್ರೇಷ್ಠರೇ, ಇವರೆಲ್ಲ ಮುಕ್ತಿ ಬರೋರೆ, ಏನು ಯೋಚನೆ ಇಲ್ಲ, ಮುಕ್ತಿ ಆಗುತ್ತೆ ಇವರಿಗೆಲ್ಲ ಕೂಡ. ಆದರೆ ಅತಿ ಶ್ರೇಷ್ಠರಾದವನು ಮಾತ್ರ ಜ್ಞಾನಿ ಅಂತ ಮತ್ತೆ ತಾರತಮ್ಯವನ್ನು ಹೇಳ್ತಾರೆ. ನಾಲ್ಕು ಗುಂಪಿನಲ್ಲಿ ಹೋದ್ರೆ ಏನೂ ತಪ್ಪಲ್ಲ, ಮೊದಲ ಹಂತದಲ್ಲಿ ಆರ್ಥರಾಗೆ ಹೋಗಬೇಕಾದದ್ದು. ಇನ್ನು ಡೆವಲಪ್ಮೆಂಟ್ ಸ್ಲೋಲಿ ಡೆವಲಪ್ಮೆಂಟ್ ಇರುತ್ತೆ ಆಮೇಲೆ. ಯಾತಕ್ಕೆಂದ್ರೆ ಅವನು ನನ್ನ ಆಸ್ಥಿತ ಸಹಿ ಯುಕ್ತಾತ್ಮ ಮಾದೇವ ಅನುತ್ತಮಾಂ ಗತಿಂ, ಅವನು ನನ್ನನ್ನೇ ಉತ್ತಮ ಗತಿಯನ್ನಾಗಿ ಭಾವಿಸಿದ್ದಾನೆ. ಎಂಥ ಪ್ರಸಂಗ ಬಂದರೂ ಕೂಡ ದೇವರೇ ನೀನು ಮಾತ್ರ ಕೈ ಬಿಡಬೇಡ ಅಂತ ಭಾವಿಸಿದ್ದಾನಲ್ಲ, ಅದಕ್ಕೆ ಅವನು ಕಂಡು ಅಷ್ಟು ಪ್ರೀತಿ ನನಗಾಗುತ್ತೆ ಅರ್ಜುನ. ಆದ್ದರಿಂದ ನಾಲ್ಕು ಜನ ಒಳ್ಳೆಯವರಾದರೂ ಕೂಡ ಥರ್ಡ್ ಕ್ಲಾಸ್ ಬಂದವನು ಪಾಸೆ, 100 ಬಂದವನು ಪಾಸೆ, ಥರ್ಡ್ ಕ್ಲಾಸ್ ಬಂದವನು ಹೇಳಿ ಕೇಳಿ ಥರ್ಡ್ ಕ್ಲಾಸ್ ಪಾಸೆ ಹೊರತು ಫಸ್ಟ್ ಕ್ಲಾಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಜ್ಞಾನಿಯಷ್ಟು 100 ತಗೊಂಡಿರೋ ಪ್ರೀತಿ ಈ 35 ತಗೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಫೇಲ್ ಆಗಿಲ್ಲ ಅನ್ನೋದು ಗ್ಯಾರಂಟಿನೇ. ಆ ದೃಷ್ಟಿಯಲ್ಲಿ ಭಗವಂತನ ಮಹಿಮೆ ಎಷ್ಟು ಅಪೂರ್ವ ಅನ್ನೋದನ್ನು ತಿಳಿಸ್ತಾ ಸ್ವತಃ ಭಗವಂತಾನೇ ಹೇಳ್ತಾನೆ, ಏಕಭಕ್ತಿ ವಿಶಿಷ್ಯತೆ ಜ್ಞಾನಿಗಳಲ್ಲಿ ತಾರತಮ್ಯ ಇದೆ ಅಂತ ಹೇಳಿದರು. ಆದರೆ ಈ ಮಟ್ಟ ಒಂದು ದಿವಸಕ್ಕೆಲ್ಲ ಬರೋದಿಲ್ಲ, ತುಂಬಾ ಕಷ್ಟಪಡಬೇಕು. ಬಹೂನಾಂ ಜನ್ಮನಾಮಂತೆ ನಾಣವಾನ್ ಮಾಂ ಪ್ರಪದ್ಯತೆ. ಜನ್ಮಗಳು ಕಳೀತಾ 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 ಹೋದಂತೆ ಚೇಂಜ್ ಆಗ್ತಾ ಹೋಗ್ತಾನೆ. ಅದಕ್ಕೆ ಜನ್ಮಗಳು ಕಳೀತಾ ಹೋದ್ರೆ ಬದಲಾಗ್ತಾನೆ. ಚಿಕ್ಕ ಹುಡುಗನ ಅಪ್ರೋಚ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ರೂಪಾಯಿ ನೋಟ್ ಕೊಡಿ, ಬಿಸ್ಟರ್ ಚಾಕ್ಲೇಟ್ ಕೊಡಿಸ್ಕೊಂಡ್ಬಿಡ್ತಾರೆ. ಬಂಗಾರ ಸರ ಕೊಟ್ಟರು ಸಿಟ್ಟು ಬರುದು, ಮಕ್ಕಳಿಗೆ ಮಗು ಕೊಟ್ಬಿಟ್ಟು ಸಿಟ್ಟು ಬರುದು. ತಿನ್ನಕ್ ಬರೋದಿಲ್ಲ, ತಗೊಂಡು ಏನ್ ಮಾಡ್ಬೇಕು ಅಂತ ಅಷ್ಟೇ. ಅದಕ್ಕೆ ತಿನ್ನಕ್ ಬರೋದಿಲ್ಲ, ಏನ್ ಮಾಡ್ಬೇಕು? ಚಾಕ್ಲೇಟ್ ಬೆಲೆನೆ ಜಾಸ್ತಿ. ಅದಕ್ಕೆ ಎಷ್ಟೋ ದಿನ ಮಕ್ಕಳನ್ನ ಎತ್ಕೊಂಡು ಹೋಗೋರು ಚಾಕ್ಲೇಟ್ ಕೊಟ್ಟು ಬಂಗಾರ ಸರ ಇಸ್ಕೊಂಡು ಹೋಗ್ಬಿಡ್ತಾರೆ. ಅಕ್ಕ ಬಂಗಾರ ಸರ ನಗನಾಗೆ ಕೊಟ್ಬಿಡುತ್ತೆ ಮಗು. ಚಾಕ್ಲೇಟ್ ಕೊಟ್ಟ ದಡ್ಡ ಅಂತ ಅವನೇ. ಅವನ್ ಚಾಕ್ಲೇಟ್ ಕೊಟ್ಬಿಟ್ಟು ದಡ್ಡ, ಅವನು ತಿನ್ನ ಚಾಕ್ಲೇಟ್ ಕೊಟ್ಟು ತಿನ್ನಕ್ ಬರದ ಸರ ತಗೊಂಡ್ಬಿಟ್ಟ ಪಾಪ. ನಾನೇ ಜಾಣ ಅಂತ ಮಗುವಿನ ಭಾವನೆ. ದೊಡ್ಡವನಾದ ಮೇಲೆ ಎಷ್ಟು ಯಾವ ಸ್ಥಿತಿ ಬರ್ತಾನೆ ಗೊತ್ತ? ಟೋಟಲ್ ಚೇಂಜ್ ಆಗ್ತಾ ಬರ್ತಾನೆ. ಆಮೇಲೆ ಬೆಳವಣಿಗೆ ಬರ ಶುರು ಆಗುತ್ತೆ. ಯಾವ್ದಕ್ಕೆ ಬೆಲೆ ಉಂಟು, ಯಾವ್ದಕ್ಕೆ ಬೆಲೆ ಇಲ್ಲ. ಒಂದು ಚಾಕ್ಲೇಟ್ ಚಿನ್ನ ಸರ ಕೊಟ್ಟಿದ್ನಲ್ಲ, ಆಗ ಅರ್ಥ ಆಗುತ್ತೆ. ಒಂದು ಸರಕ್ಕೆ 1,000 ಚಿನ್ನ ಚಾಕ್ಲೇಟ್ ಬರ್ತಿತ್ತಲ್ಲ, ಬಂಗಾರ ಚಾಕ್ಲೇಟ್ ಸಿಕ್ತಿತ್ತು. ದಬ್ಬರ ಮಾಡಿಬಿಟ್ಟು ಒಂದು ಚಾಕ್ಲೇಟ್ ಕೊಟ್ಟುಬಿಟ್ಟೆ, ಆಗ ಕೊರಗ್ತಾನೆ. ಮೊದಲು ಗೊತ್ತಾಗೋದಿಲ್ಲ ಅವರಿಗೆ. ಅದಕ್ಕೆ ಜನ್ಮನಾಮಂತೆ, ಇದಕ್ಕೆ ವರ್ಷಗಳಾದ್ರೆ ಮೆಚ್ಯೂರಿಟಿ ಬಂದ್ರೆ, ಅಲ್ಲಿ ಜನ್ಮಗಳಾದ್ರೆ ಮೆಚ್ಯೂರಿಟಿ ಬರುತ್ತೆ ಅಂತ ಹೇಳಿದ್ದಾರೆ. ಬಹೂನಾಂ ಜನ್ಮನಾಮಂತೆ ನಾಣವಾನ್ ಮಾಂ ಪ್ರಪದ್ಯತೆ. ಮೊದಲು ಆತ್ತನಾಗಿ ಎಷ್ಟೋ ದಿವಸ ಇರ್ತಾನೆ, ಅಷ್ಟು ಜನ್ಮ ಕಳೀತಾನೆ. ಆಮೇಲೆ ಜಿಜ್ಞಾಸುವಾಗ್ತಾನೆ, ಆಮೇಲೆ ಅರ್ಥಾರ್ಥಿ ಆಗ್ತಾನೆ, ಆಮೇಲೆ ಜ್ಞಾನಿ ಆಗ್ತಾನೆ. ಅದು ಒಬ್ಬನೇ ವ್ಯಕ್ತಿಯ ಡಿಫ್ರೆಂಟ್ ಸ್ಟೇಜಸ್. ಅಶೋಕಕ್ಕೆ 2 ಅರ್ಥ, 4 ವರ್ಗದ ಜನ ಇದ್ದಾರೆ ಒಂದು ಅರ್ಥ, ಒಬ್ಬನೇ 4 ಹಂತ ಕ್ರಾಸ್ ಮಾಡ್ತಾನೆ ಇನ್ನೊಂದು ಹಂತ. ಅದಕ್ಕೆ ನಾವು ಮೊದಲು ಎಷ್ಟೋ ಜನ ಇರ್ತಾರೆ ಅಲ್ಲಿ, ಎಷ್ಟೋ ಜನ ಅವ್ರನ್ನ ಡಿಸ್ಕರೇಜ್ ಮಾಡ್ತಾರೆ. ದೇವಸ್ಥಾನಕ್ಕೆ ಬರ್ತಾನೆ ಇರಲಿಲ್ಲ, ಪರೀಕ್ಷೆ ಬಂತು, ದೇವಸ್ಥಾನ ಹೋಗಿ ಶುರು ಮಾಡಿಬಿಟ್ಟ. ಇವನು ಅಪಹಾಸ್ಯ ಮಾಡ್ತಾರೆ, ಓ ಅದಕ್ಕೆ ಬರ್ತಿದ್ಯಾ, ಪರೀಕ್ಷೆ ಅಂತ ಬರ್ತಿದ್ಯಾ ಅಂತಾನೆ. ಡಿಸ್ಕರೇಜ್ ಮಾಡ್ತಾರೆ, ಅವ್ನು ಬರೋದ್ರೆ ಮರದಿಷ್ಟು ನಾಪತ್ತೆ ಆಗಿಬಿಡ್ತಾರೆ. ಯಾಕೆ ಭಯ ಹುಟ್ಟಿಸ್ಬಿಡ್ತಾರೆ, ತಮಾಷೆ ಮಾಡ್ತಾನೆ ಹೋಗ್ಬಿಡ್ತಾರೆ. ಎಂದು ಏಕಾಚಿ ಮಾಡಿರೋದಿಲ್ಲ ಪಾಪ, ಮೊದಲೇ ಏಕಾಚಿ ಮಾಡ್ತಾರೆ. ಶುರು ಮಾಡಿಬಿಟ್ಟಿಯಾ, ರಿಟೈರ್ ಆಯ್ತಾ ಅಂತ ಕೇಳ್ತಾರೆ. ರಿಟೈರ್ ಆಯ್ತಾ, ಏನಾರು ಆಯ್ತಾ, ಯಾಕೆ ಡಾಕ್ಟ್ರು ಪತ್ತೆ ಮಾಡು ಅಂತ ಹೇಳಿದ್ದಾರಾ? ಈಗಲ್ಲ ಅಂದ ತಕ್ಷಣ ಅವ್ರಿಗೆ ಬೇಜಾರಾಗಿ ಬದಲಿಸಿಟ್ಟು ಊಟ ಮಾಡಿ ಕೂತ್ಬಿಡ್ತಾರೆ ತಕ್ಷಣ ಹೋಗಿಬಿಟ್ಟು. ಯಾಕೆ ನಂಬೋದೇ ಇಲ್ಲ ಜನ ನನ್ನ, ಯಾವ ಪ್ರಶ್ನೆ ಕೇಳ್ತಾರೆ ಗೊತ್ತಾ? ಇವ್ರು ನಂಬಿಲ್ಲ ಅವ್ರು ಯಾರು ಕೂಡ. ಇಷ್ಟು ಇವತ್ತು ಮಾಡ್ತಾರೆ, ಏನೋ ಕಾರಣ ಇರಬೇಕು ಅಂತ ಹೇಳಿಬಿಟ್ಟು. ಆದರೆ ಆ ರೀತಿ ಮಾಡಬಾರದು. ಓ ಪುಣ್ಯಾತ್ ಇವತ್ತಾರು ಬುದ್ಧಿ ಬಂತಲ್ಲ ನಿನಗೆ, ದೇವರ ದಯ ಅಂದ್ಬಿಟ್ರೆ ಆ ಖುಷಿಯಿಂದ ಮಾಡ್ತಾರೆ. ಏ ನೆಕ್ಸ್ಟ್ ಸ್ಟೇಜ್ ಅದು ಒಂದು ಪಾಪ, ಎಲ್ಲರೂ ಏಕ್ತಮ್ ಎಲ್ಲರೂ ಯಾರು ಮಾಡೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಇವತ್ತು ಸ್ಲೋ ಇಂಪ್ರೂವ್ಮೆಂಟ್ ಅವನು ಜನಾನು ಚಿಕ್ಕದಾಗಿ ಹುಟ್ಟಿದ ತಕ್ಷಣ ಓಡೋದು ಯಾರ್ಯಾರು ಬರುತ್ತಾ? ಮನುಷ್ಯ ಎಂದೂ ಓಡಕ್ಕೆ ಸಾಧ್ಯ ಇಲ್ಲ. ಅವನು ನಿಧಾನವಾಗಿ ತೆವಳಿ ಅಂಬೆಗಾಲಿಟ್ಟು ನಿಂತು ಎರಡು ಹೆಜ್ಜೆಟ್ಟು ಮತ್ತೆ ಬಿದ್ದು ಮತ್ತೆ ನಿಂತು ಮತ್ತೆ ಬಿದ್ದು ಹೀಗೆ ಮಾಡಿ ಕೊನೆಗೆ ಹಾರಲಕ್ಕೆ ಶುರು ಮಾಡುತ್ತೆ. ಈ ಸ್ಟೇಜಸ್ ಇದ್ದಾಗೆ ಮೊದಲು ಅರ್ಥನಾಗ್ತಾನೆ. ಎಷ್ಟೋ ಜನ ಜೀವನದಲ್ಲಿ ದೊಂದಾಗ ದೇವರ ಕಡೆ ಬರ್ತಾರೆ, ಆಮೇಲೆ ಪರಮಂಟ ದೇವರ ಭಕ್ತರಾಗಿ ಬಿಡ್ತಾರೆ. ಆ ಒಂದು ಇನ್ಸಿಡೆಂಟ್ ಬೇಕಾಗಿರುತ್ತೆ, ಆ ಒಂದು ಪ್ರಸಂಗ ಬಂದ ತಕ್ಷಣ ಟೋಟಲ್ ಚೇಂಜ್. ಹೇಗಿದ್ದವನು ಹೇಗೋ ಆಗಿಬಿಟ್ಟಿರ್ತಾನೆ. ಅದು ಬಹಳ ಮುಖ್ಯವಾದಂತಹ ಘಟನೆ. ಆರ್ತನಾಗ್ತಾನೆ, ಆಮೇಲೆ ಜಿಜ್ಞಾಸುವಾಗ್ತಾನೆ, ಆಮೇಲೆ ಒಳ್ಳೆಯ ಅರ್ಥಾರ್ಥಿ ಆಗ್ತಾನೆ. ದೇವರನ್ನ ನಮಗೆ ಎಷ್ಟು ಮೇಲೆ ಹೋಗೋದು ಯೋಚನೆ ಮಾಡ್ತಾನೆ. ಕೊನೆಗೆ ಜ್ಞಾನಿ ಆಗಿಬಿಡ್ತಾನೆ. ಆ ಹಂತ ಫೈನಲ್. ಆಮೇಲೆ ಮಾಂ ಪ್ರಪದ್ಯತೆ, ನನ್ನನ್ನೇ ನಂಬ್ತಾನೆ, ಆಗ ಮೋಕ್ಷಕ್ಕೆ ಬರ್ತಾನೆ ಅರ್ಜುನ. ಆದ್ದರಿಂದ ಒಂದೆರಡು ಜನ್ಮಕ್ಕಾಗಿಲ್ಲ ಅಂತಾನೋ, ತುಂಬಾ ಜನಗಳ ಬಗ್ಗೆ ನಾವು ತಕ್ಷಣ ನಿರಾಶೆ ಹೊಂದೋದು ಬೇಕಾಗಿಲ್ಲ. ಕಾಯ್ಬೇಕನ್ನ, ಇನ್ನು ಬರುತ್ತೆ, ಕಾಲ ಬರುತ್ತೆ ಅಂತ ಕಾಯ್ಬೇಕು ಅಂತ ಸುಮ್ಮನೆ ಇರಬಾರದು. ಪ್ರಸಂಗ ಬಂದ ಎಜುಕೇಟ್ ಮಾಡ್ತಾನೆ ಇರಬೇಕು, ಆ ಪ್ರಸಂಗ ಬಂದಾಗ ಹೇಳ್ತಾನೆ ಇರಬೇಕು, ಆಗ ಉದ್ಧಾರವಾಗ್ತಾನೆ. ಆ ಫೈನಲ್ ಜ್ಞಾನ ಹೇಗಿರುತ್ತೆ ಗೊತ್ತಾ? ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಎಲ್ಲವೂ ದೇವರೇ. ಮೊದಲು ಯಾವ್ಯಾವುದಕ್ಕೂ ದೇವರನ್ನು ಉಪಯೋಗಿಸ್ತಾ ಇದ್ದವನು ದೇವರಿಗಿಂತ ದೊಡ್ಡ ವ್ಯಕ್ತಿ ಇಲ್ಲ ಅಂತ ಭಾವಿಸಿಬಿಡ್ತಾನೆ. ವಾಸುದೇವ ಸರ್ವಂ, ವಾಸುದೇವನಷ್ಟು ದೊಡ್ಡವನು ಯಾರು ಇಲ್ಲ. ಮೋಕ್ಷ ಕೊಡ್ತಾನಲ್ಲ, ಅವನಿಗಿಂತ ದೊಡ್ಡವನು ಯಾರಾಗ್ತಾರೆ? ಆದ್ದರಿಂದ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಆ ವ್ಯಕ್ತಿತ್ವ ಅವನಿಗೆ ಬಂತು ಅಂದ್ರೆ ಆಗ ಅವನಿಗೆ ಮೋಕ್ಷ ಅತ್ಯಂತ ಹತ್ತಿರ. ನಾನು ಅವನನ್ನು ಎಂದೂ ಕೈ ಬಿಡೋದಿಲ್ಲ, ಅತ್ಯಂತ ಹೆಚ್ಚು ಅವನನ್ನು ನಾನು ಆಧರಿಸ್ತೇನೆ, ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ಭರವಸೆ ಕೊಡುತ್ತಾನೆ. ಆದ್ದರಿಂದ ನಮ್ಮನ್ನೇ ನಾವು ಯೋಚನೆ ಮಾಡ್ಕೋಬಹುದು, ಯಾವ ಹಂತಲ್ಲ ನಾವಿದ್ದೇವೆ ಈಗ ಅಂತ ಯೋಚನೆ ಮಾಡಿಕೊಂಡ್ರೆ ಆಗ ಪ್ರಾರಂಭ ಆಗುತ್ತೆ. ಆರ್ತಃ ಏಕಾದಶಿ ಉಪವಾಸ ಮಾಡಿದ್ರೆ ಆರ್ತರಾಗಲಿಕ್ಕೆ ಸ್ವಲ್ಪ ನೋವು ಶುರುವಾಗುತ್ತೆ. ಉಪಯೋಸ ಬೆಳಗಿಂದ ಏನೂ ಇಲ್ಲ, ರೀ ಭಜಿತೆ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಅದಕ್ಕೆ ಆರ್ತಃ, ಆಗ ದೇವ್ರ ನೆನಪಾಗ್ತಾನೆ. ತಿನ್ನಕ್ಕೆ ಹೋಗ್ತಾನೆ, ಇಲ್ಲ ಇಲ್ಲ ದೇವ್ರು ಹೇಳಿದ್ದಾನೆ, ಆದ್ರಿಂದ ಕಾಯ್ಬೇಕು. ನಾವಾಗ ದೇವರಿಗೋಸ್ಕರ ಕಾಯ. ಯಾರೋ ಗೆಸ್ಟ್ಗೆ ಕಾಯ್ತಿರ್ತಾರೆ ಪಾಪ, ಯಾವ ಕುಡಿಯೋ ತಿನ್ನೋ ಗೆಸ್ಟ್ಗೆ ಕಾಯ್ತಿರ್ತಾರೆ, ಇದು ಭಗವಂತನಿಗೋಸ್ಕರ ಯಾಕೆ ಕಾಯ್ಬಾರದು? ಆದ್ರೆ ತಡ್ಕೋತಾನ. ಅದು ನಿಧಾನವಾಗಿ ನಮ್ಮನ್ನ ಆರ್ತತೆಯ ಪ್ರಾಕ್ಟೀಸ್ ಮಾಡಿಸಕ್ಕೆ ರಥ ಉಪವಾಸ ಅಂತ ಹೇಳಿರೋದು. ರಥ ಉಪವಾಸಗಳ ಬ್ಯಾಕ್ಗ್ರೌಂಡ್ ಇರೋದೇ ನಾವು ನೋವನ್ನ ತಡ್ಕೊಳ್ಬೇಕು, ಆ ನೋವನ್ನ ಒಳ್ಳೆಯದಕ್ಕೆ ಉಪಯೋಗ ಮಾಡಿಕೊಳ್ಬೇಕು. ಆ ದೃಷ್ಟಿಯಲ್ಲಿ ಆರ್ತಃ ಜಿಜ್ಞಾಸೋ ಅನ್ನೋ ಪದ ಸಾರ್ಥಕ. ಅರ್ಜುನ ಈ ಹಂತವನ್ನು ತಲುಪ್ತಾನೆ. ಆಗ ಮುಂದಿನ ಪ್ರಶ್ನೆ, ಈ ಪ್ರೋಸೆಸ್ ಹೀಗಿದ್ರೆ ಎಲ್ಲರೂ ಯಾತಕ್ಕೆ ದೇವರ ಹತ್ರ ಬರಬಾರದು? ಎಲ್ಲರೂ ದೇವರ ಆರಾಧನೆ ಯಾತಕ್ಕೆ ಮಾಡಬಾರದು? ಅವನಂತ ದೊಡ್ಡವನಿಲ್ಲ, ಅವನಂತ ಫಲ ಯಾರೂ ಕೊಡೋದಿಲ್ಲ, ಅವನ ಆರಾಧನೆ ಭಾರಿ ಸುಲಭ, ಯಾತಕ್ಕೆ ಹೋಗೋದಿಲ್ಲ ಅಂದ್ರೆ ಭಗವಂತ ಹೇಳ್ತಾನೆ, ಕಾಮೈಹಿ ತೈತೈಹಿ ಕೃತಜ್ಞಾನಾಹ ಯಜಂತೆ ಅನ್ಯ ಯಜಂತೆ ಅನ್ಯ ದೇವತಾಹ. ಅವ್ರಲ್ಲೇನ್ ಮಾಡ್ತಾರೆ ಅಂತ, ತಮ್ ತಮ್ಮ ನಿಯಮಮಾಸ್ಥಾಯ. ಇದು ಭಗವಂತ ಉಳಿದ ಎಲ್ಲರ ಬಗ್ಗೆ ಹೇಳಿದಂತ ಮಾತು, ಅನುಭವ ಬರತಕ್ಕಂಥ ಮಾತು. ಅವ್ರೇನ್ ಮಾಡ್ತಾರೆ, ತೈಹ್ ಕಾಮೈಹಿ ತೈಸ್ತೈಹಿ ಕೃತಜ್ಞಾನಾಹ. ಏನೋ ಬಯಕೆ ಬರುತ್ತೆ ಅವನಿಗೆ, ಇದು ಬೇಕು ಅಂತ ಅನಿಸುತ್ತೆ, ತಕ್ಷಣ ಇವಾಗ ಎಲ್ಲಿ ಸಿಗುತ್ತೆ ಯೋಚನೆ ಮಾಡ್ತಾನೆ, ಆ ಕಡೆಗೆ ಹೋಗ್ಬಿಡ್ತಾನೆ ತಕ್ಷಣ. ಕಾಮೈಸ್ತೈಸ್ತೈಹಿ ಕೃತಜ್ಞಾನಾಹ, ಅವರ ಜ್ಞಾನವೆಲ್ಲ ನಾಶವಾಗ್ತಾ ಬರುತ್ತೆ. ಇಷ್ಟೆಲ್ಲ ಕೇಳಿದ್ರು ಕೂಡ ಅವನು ಟೆಂಪ್ಟ್ ಆಗ್ತಾನೆ ಅಂತ, ಟೆಂಪ್ಟ್ ಆಗ್ತಾನೆ. ಕಾಮ ಅಂದ್ರೆ ಬಯಕೆ, ಆಸೆ, ಆಸೆಗೆ ಒಳಗಾದ ಮನುಷ್ಯ, ಆಸೆಗೊಳಗಾದವನು ಜನರಿಗೆ ದಾಸ ನೆನೆಸುವನು ಅಂತ ಹೇಳ್ತಾರಲ್ಲ, ಹಾಗಾಗಿಬಿಡುತ್ತೆ. ಕಣ್ಣು ಕಣ್ಣು ಕಡೆ ಹೋಗ್ತಾನೆ. ಇವತ್ತು ಲಂಚ ತಗೋಬಾರ್ದು ಎಷ್ಟು ಜನ ಗೊತ್ತಿಲ್ಲ, ತಗೊಳ್ಳೋರಿಗೆಲ್ಲ ಗೊತ್ತು ತಗೋಬಾರ್ದು ಅಂತ ಹೇಳಿಬಿಟ್ಟು, ತಗೊಳ್ಳುವ ಏಕಾಸ್ತಿ ಊಟ ಮಾಡೋರೆಲ್ಲ ಗೊತ್ತು ಊಟ ಮಾಡಬಾರ್ದು ಅಂತೇಳಿ, ತಿನ್ನೋದು ತಿನ್ನಬಾರ್ದು ಅಂತೇಳಿ, ಆಗೋದಿಲ್ಲ ರೀ ಅದಕ್ಕೆ ತಿಂತೇವೆ, ದೋರೆ ಹೇಳ್ಬಿಡ್ದು, ಯಾರು ಹೇಳಿದ್ರೆ ನೀವು ಮಾಡಿ ನಮಗಂತೂ ಮಾಡೋದಿಲ್ಲಪ್ಪ, ಸಾಧ್ಯರೇ ಇಲ್ಲ ಅಂತ ಹೇಳ್ಬಿಡುತ್ತೆ. ಅಲ್ಲಿ ಲಂಚ ತಗೋಬಾರ್ದು ಗೊತ್ತು, ಹಿಡ್ಕೊಂಡು ಹೋಗೋದೇ ಗೊತ್ತು, ಅದಕ್ಕೆ ಕೆಳಗೆ ತೊಗೊಳೋದು ಅದಕ್ಕೇನೆ, ಯಾರಿಗೆ ಕಾಣಬಾರ್ದು ಕೆಳಗಿಂದ ತಗೋತಾನೆ ಪಾಪ. ಇಷ್ಟೆಲ್ಲ ಮಾಡ್ತಾನೆ ಯಾತಕ್ಕೆ, ಕಳ್ಳ್ರಿ ಕಳ್ತಾನೆ ಮಾಡೋ ತಪ್ಪು ಅಂತ ಗೊತ್ತು, ಅದು ಕತ್ತಲಲ್ಲಿ ಮಾಡ್ತಾನೆ, ಅದಕ್ಕೇನು ಕಾಣದಂತೆ ಮಾಡ್ತಾನೆ. ಯಾಕೆ ಬಿಡ್ತಾ ಇಲ್ಲ ಆಸೆ? ತಿಂಗಳಿಗಟ್ಟಲೆ ಹೋಗಿ ಕೆಲಸ ಮಾಡೋದಕ್ಕಿಂತ ಒಂದು ನೈಟ್ ಕಷ್ಟ ಮಾಡಿಬಿಟ್ರೆ ಸಾಕು, ಒಂದು ನೈಟ್ ಒಂದು 2 hours ಓವರ್ ವರ್ಕ್ ಮಾಡಿಬಿಟ್ರೆ ಏನ್ರಿ ಎಷ್ಟು ಆರಾಮಾಗಿರ್ಬೋದು, ಎಷ್ಟು ಅಧಿಕಾರ ಲಿಮಿಟ್ ಇದೆ, 1,000 2,000 ಸಂಬಳ ಲಿಮಿಟ್ ಇದೆ, ಎಷ್ಟು ಸಿಗುತ್ತೋ ಸಿಗಲಕ್ಕೆ ಸಾಧ್ಯನೇ ಇಲ್ಲ, ಬಂಗಾರ ಗಟ್ಟಿನೇ ಸಿಕ್ಕಿಬಿಟ್ರೆ ಏನು ಯೋಚನೆ, ಎಳೆದು ಬಿಡುತ್ತೆ ಮನಸ್ಸು. ಆ ಕಡೆ ಕಾಮೈ ಸ್ತೈ ಸೈ ಹೃತಜ್ಞಾನಾಹ, ಅವರೆಲ್ಲ ಪ್ರಪದ್ಯಂತೆ ಅನ್ಯ ದೇವತಾಹ, ಕಂಡ ದೇವತೆಗಳ ಕಡೆ ಹೋಗಿಬಿಡ್ತಾರೆ. ಇವತ್ತು ದೇವತೆಗಳ ಕಡೆ ಹೋಗೋದು ಬಿಟ್ಟು ಬಿಡಿ, ದೇವರ ಕಡೆ ಹೋಗ್ತಾ ಇದ್ದಾನೆ ಮನುಷ್ಯ. ಕಂಡು ಕಂಡ ದೇವತೆ ಹತ್ರ ಹೋಗೋದು ಬೇರೆ, ಕಂಡು ಕಂಡ ದೇವದ ಹತ್ರ ಹೋಗೋದು ಬೇರೆ. ಇವತ್ತು ಎಷ್ಟೋ ಜನ ಇದ್ದಾರೆ, ಸರ್ಕಾರಿ ಕೆಲಸ ಬೇಕೊಂಬರು ಇದ್ದಾರೆ, ಒಳ್ಳೆ ಕೆಲಸ ಬೇಕೊಂಬರು ಇದ್ದಾರೆ, ಸುಭದ್ರವಾಗಿರೋ ಯೋಚನೆ ಮಾಡ್ತಾರೆ. ಕೆಲವರು ದುಡ್ಡು ಬಂದರೆ ಸಾಕಷ್ಟೇ, ಎಷ್ಟೋದ್ರೆ ಹೆಂಡದ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ, ಹೆಂಡದ ಅಂಗಡಿಯಲ್ಲಿ ಕೆಲಸ ಮಾಡೋರಿದ್ದಾರೆ. ಯಾತಕ್ಕೆ ಅಂತ ಕೇಳಿದರೆ, ಅಲ್ಲಯ್ಯ ನಿಮ್ಮ ಅಪ್ಪ ಎಂಥವನು, ನಿಮ್ಮ ತಾತ ಎಂಥವನು, ಅಂಥ ವ್ಯಕ್ತಿ ನೀವು ಹೆಂಡದ ಅಂಗಡಿ ಕೆಲಸ ಮಾಡ್ತೀರಿ ಅಂತ ಕೇಳಿದರೆ, ನೀವು ಕೊಡ್ತೀರೇನು ದುಡ್ಡನ್ನ, ನೀವು ಕೊಡ್ತೀರಾ 5,000, ಕೊಡೋದಿಲ್ಲ ಮರ ಕುಡ್ಕೋ ಅಂತ ಕಳಿಸಿಬಿಡ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ದುಡ್ಡು ಮುಖ್ಯ ಆಯ್ತೆ ಹೊರತು ಪ್ರಿನ್ಸಿಪಲ್ ಮುಖ್ಯ ಆಗಲಿಲ್ಲ ಅವನಿಗೆ. ತಾನು ಮಾಡ್ತಾನೆ ಆ ವೃತ್ತಿಗೆ ಬಿಟ್ಟು ವಾಸನೆಗೆ ಬಿಟ್ಟುಬಿಡಿ, ಕುಡಿದು ಎಷ್ಟು ಜನ ಹಾಳಾಗ್ತದೆ, ಎಷ್ಟು ಜನ ಮನೆ ಹಾಳಾಗುತ್ತೆ. ಸಪ್ಲೈ ಮಾಡೋ ಪಾಪಿ ನಾನು ಹಾಕ್ತೇನಲ್ಲ ಅಂತ ಅನ್ಸ್ಕೋಬೇಕಲ್ಲ, ನಂದು ಒಂದು ಪಾಲು ಬರುತ್ತಲ್ಲ ಅದರೊಳಗೆ, ಅದರ ಬೇಡ ಅಂತ ಭಾನೆ ಬರೋದೇ ಇಲ್ಲ ಅವನಿಗೆ. ದುಡ್ಡು ಕೊಡ್ತಾ ಅವರ ಹಣೆವರ ಅವರಿಗೆ, ನಂದು ನನಗೆ, ನಾನು ದುಡ್ಡು ಬಂದಿದ್ದೆ ಸಾಕು, ಆ ಭಾವನೆ ಬರಬಾರದು. ಆದ್ದರಿಂದ ಕಾಮೈಹಿ ತೈಸ್ತೈಹಿ ಕೃತಜ್ಞಾನಾಹ, ಆಯಾ ಆಸೆ ಎಳೆದು ಬಿಡುತ್ತೆ ಅಂತ ಹೇಳುತ್ತೆ. ಕೊಡೋನಿ ಕೂಡ ಸುಮ್ಮನೆ 100 rupees ಕೊಟ್ಟರೆ ಯಾಕೆ ಬೇಡ ಅನ್ಬೇಕು, ಸುಮ್ಮನೆ ನಾನು ಕೆಲಸ ಸುಮ್ಮನೆ ಫೈಲ್ ಸೈನ್ ಮಾಡ್ತೇನೆ ಅಷ್ಟೇನೆ, ಮುಂದೆ ನಾನು ಅವ್ರು ಟ್ರಾನ್ಸ್ಫರ್ ಆಗಿರ್ತೇನೆ, ಹೆಚ್ಚು ಕಡಿಮೆ ಮೇಲೆ ಅವನು ನೋಡ್ಕೋತಾನೆ, ನಾನು ಹಣೆಬಾರ ಏನಂತೆ, ಅವ್ನಿಗೆ 10-20 ಕೊಡ್ತಾ ಇಸ್ಕೊಬಿಟ್ರೆ ಮುಂದೆ ಕತೆ ಮುಗಿಯಿತು, ಕಾಮ ಎಳೆಯುತ್ತೆ ಅಂತ ಹೇಳ್ತಾರೆ. ಇದನ್ನು ಓವರ್ಕಮ್ ಮಾಡೋದು ಸುಲಭ ಅಲ್ಲ, ಟೆಂಪ್ಟ್ ಆಗ್ತಾರೆ. ಇವತ್ತು ತಿನ್ನೋ ಪದಾರ್ಥ ನೋಡಿದ್ರೆ ಮನುಷ್ಯ ಹೇಗೆ ತಿಂದೆ ಇರಲಿಕ್ಕೆ ಸಂಯಮ ಬೇಕಾಗ್ತದೆ, ಇಲ್ಲದವ್ರೆ ಅಟ್ರಾಕ್ಟ್ ಆಗ್ತಾನೆ. ಈ ರೀತಿ ಎಳೆದು ಮನಸ್ಸು ಹೋದಾಗ ಅನ್ಯ ದೇವತಾಹ ಪ್ರಪದ್ಯಂತೆ, ಬೇರೆ ಬೇರೆ ದೇವತೆಗಳ ಹತ್ರ ಹೋಗೇ ಬಿಡ್ತಾನೆ. ಇದು ನಮಗೆ ಪೂರ್ತಿ ಅರ್ಥ ಆಗಬೇಕು, ಭಾಗವತ ಪುರಾಣದ 2nd skanda ಓದಬೇಕು. ಯಾವ್ಯಾವ ಬೈಕಿ ಯಾವ್ಯಾವ ದೇವತೆ ಹತ್ರ ಹೋಗಬೇಕು ಅಂತ ಭಗವಂತ ಹೇಳ್ತಾನೆ. ಇಂಥ ಬೈಕೆ ನಿಮಗಿದ್ರೆ ಇಂಥ ದೇವತೆ ಆರಾಧನೆ ಮಾಡಿ ಲಿಸ್ಟ್ ಕೊಟ್ಬಿಡ್ತಾನೆ. ಮನೆ ತುಂಬ ನಿಮಗೆ ಸಂಪತ್ತು ಬೇಕೋ ವರುಣನ ಪೂಜೆ ಮಾಡಿ, ಕೋಶಕಾಮಹ ಪ್ರಚೇತಸಂ, ಮನೆ ಸಂಪತ್ತು ತುಂಬಿರುತ್ತೆ ಅಂತ ಹೇಳ್ತಾರೆ. ವಿಘ್ನಗಳು ಪರಿಹಾರ ಆಗಬೇಕೋ ಗಣೇಶನ ಪೂಜೆ ಮಾಡಿಬಿಡಿ. ಸ್ತ್ರೀಕಾಮನೆ ಉಂಟೋ ಅಪ್ಸರ ಉರ್ವಸೀಂ, ಸ್ತ್ರೀಕಾಮಹ ಅಪ್ಸರ ಉರ್ವಸೀಂ, ಉರ್ವಸಿ ಆರಾಧನೆ ಮಾಡಿ ನಿಮ್ಮ ಬೈಕೆ ಈಡೇರುತ್ತೆ ಅಂತ ಹೇಳಿಬಿಡ್ತಾರೆ. ಮತ್ತೆ ಜೊತೆಗೆ ನಿಮಗೇನೇನು ರಾಜನಾಗಬೇಕಾ, ಮನುಗಳ ಆರಾಧನೆ ಮಾಡಿ. ಆರೋಗ್ಯ ಬೇಕಾ, ಸೂರ್ಯನ ಆರಾಧನೆ ಮಾಡಿ. ರೂಪ ಬೇಕಾ, ಗಂಧರ್ವರ ಪೂಜೆ ಮಾಡಿ. ರೂಪಾಭಿಕಾಮಹ ಗಂಧರ್ವಾನ್ ಎಲ್ಲ ಲಿಸ್ಟ್ ಓಡ್ಬಿಟ್ಟಿರ್ತಾನೆ, ಲಿಸ್ಟ್ ಪ್ರಕಾರ ಆ ಕಡೆ ಹೊರಟುಬಿಡ್ತಾನೆ. ಆದರೆ ಇದು ಯಾವುದು ನನಗೆ ಬೇಡ, ನನಗೆ ದೇವರ ದಯೆ ಬೇಕು ಅಂತ ಎಷ್ಟರ ತಡ್ಕೊಳ್ಳೋಕ್ಕಾಗ್ತದೆ, ತಡ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಅವನು ದಾರಿ ತಪ್ತಾನೆ ಅಂತ ಹೇಳ್ತಾನೆ. ಆಯಾ ರೀತಿ ಮನುಷ್ಯ ಎಳೆದು ಬಿಡ್ತಾನೆ. ಎಷ್ಟೋ ಜನಕ್ಕೆ ತಿನ್ನಬೇಡ, ಡಾಕ್ಟರ್ ಹೇಳಿ ತಿನ್ನಬೇಡ ಅಂತ ಹೇಳಿರ್ತಾರೆ, ತಿಂದೇ ಬಿಡ್ತಾರೆ. ಸೇದಬೇಡಿ ಅಂದಿರ್ತಾರೆ, ಸೇದೇ ಬಿಡ್ತಾರೆ. ಆ ಡಾಕ್ಟರ್ ಕೂಡ ಸೇದ್ಕೋತಾರೆ ಹೇಳಿರ್ತಾನೆ, ಪಾಪ ಸೇದಬೇಡಿ, ಅವನು ವೀಕ್ನೆಸ್ ಅದು ಪಾಪ. ನಾನು ನೀವೇ ಸೇರ್ತೇನೆ, ನನ್ನ ವೀಕ್ನೆಸ್ ಬಿಡಯ್ಯ, ನೀನು ನಿನ್ನ ಒಳ್ಳೇದ ಕೇಳ್ತೇನೆ ಅಂತ ಹೇಳ್ತಾರೆ. ಅವನ ವೀಕ್ನೆಸ್ ಬಿಡ್ಲಕ್ಕಾಗಿ ಇವರೇ ಅವ್ನು ವೀಕ್ನೆಸ್ ಆಗಿಬಿಡಿಸ್ತಾರೆ, ಸಾಧ್ಯ ಇದೆ. ತನ್ನ ವೀಕ್ನೆಸ್ ಬಿಡ್ಲಕ್ಕಾದ್ರೂ ತನಗೆ ಗೊತ್ತಿದೆ, ಇವನಿಗೆ ಉಪದೇಶ ಮಾಡ್ತಾನೆ, ನೀ ಬಿಟ್ಬಿಡಯ್ಯ ಅಂತ ಹೇಳಿದ್ರೆ ಯಾರು ಕೇಳ್ತಾನೆ? ಇದೆಲ್ಲ ಯಾತಕ್ಕೆ ತೋರಿಸುತ್ತೆ? ತುಂಬಾ ಜನ ಹೌದಯ್ಯ ನನಗೆ ಗೊತ್ತು ಅಂತ ತಾನೇ ಹೇಳ್ತಾರೆ. ಹೌದು, ಆಸೆಗೆ ಬಿದ್ದೆ ಅಂತ ಒಪ್ಕೊಂಡ್ಬಿಡ್ತಾರೆ. ಅದಕ್ಕಿಂತೆ ಭಗವಂತ ಹೇಳಿದ್ದ 3rd adhyayದ ಕೊನೆಗೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಧವ ಮಹಾಶನೋ ಮಹಾಪಾಪ್ಮ ವಿದ್ಧೇನ ಬಿಹ ವೈರಿಣಂ. ಕಾಮದ ಸೆಡೆತ ಎಲ್ಲದಕ್ಕಿಂತ ಭಾರಿ ದೊಡ್ಡದು, ಅದು ಸೆಡು ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ಬೇರೆ ಕಾಮನೇ ಹಾಳು ಮಾಡುತ್ತೆ. ಈ ಪದ ಬೇಕು ಅಂತ ಅನಿಸುತ್ತಲ್ಲ, ಆಯಾ ದೇವತೆಗಳ ಹತ್ರ ಹೋಗ್ತಾನೆ. ಹೋದ್ಮೇಲೆ ಏನ್ ಮಾಡ್ಬೇಕಾಗತ್ತಾಗ, ತಮ್ ತಮ್ಮ ನಿಯಮ ಮಾಸ್ಥಾಯ ಅರಿವ ಅನುಷ್ಠಾನ ಮಾಡ್ಬೇಕಾಗತ್ತಾಗ, ಯಾವ ಕಂಪ್ನಿ ಕೆಲಸಕ್ಕೆ ಸೇರ್ತೀರೋ ಆ ಕಂಪ್ನಿಗಳು ಸಾಲ ಮಾಡ್ಬೇಕಾಗ, ಅದಕ್ಕೆ ತಮ್ ತಮ್ಮ ನಿಯಮ ಮಾಸ್ಥಾಯ. ಇವತ್ತು ಮಾರೆಮನತ್ರ ಹೋದ ಕೋಳಿನ ಬಲಿ ಕೊಡ್ಬೇಕಾಗತ್ತೆ, ಎಲ್ಲರಿಗೂ ಸಕ್ಕರೆ ತುಪ್ಪ ಇಟ್ಟು ತಗೋತಾರ, ಸಾಧ್ಯ ಇಲ್ಲ. ಅದಕ್ಕೆಲ್ಲ ಕೋಳಿಗಿನೇ ಕೊಡ್ಬೇಕಾಗತ್ತೆ, ಕುರಿನೇ ಕೊಡ್ಬೇಕು, ಯಾಕೆ ಕೆಲವು ಕೋಣನೆ ಕೊಡ್ಬೇಕಾಗತ್ತೆ, ಯಾಕೆ ನೇಚರೇ ಅಂತದ್ದು, ದೈತ್ಯ ಶಕ್ತಿಗಳ ನೇಚರೇ ಅಂತದ್ದಾದ್ರಿಂದ ಅಲ್ಲಿ ಆ ರೀತಿ ಮಾಡ್ಬೇಕಾಗತ್ತೆ. ದೇವತೆಗಳು ಶುದ್ರ ದೇವತೆಗಳು ಹಾಗೆ ಮಾಡ್ತಾರೆ. ಆದ್ರೆ ತಮ್ ತಮ್ಮ ನಿಯಮ ಮಾಸ್ಥಾಯ, ಸ್ಮಗ್ಲರ್ ಹತ್ರ ಕೆಲಸ ಮಾಡಿದಾಗ ಅವನ್ ರೂಲ್ಸೇ ಬೇರೆ. ಸರ್ಕಾರ ಕೆಸಿಎಸ್ ರೂಲ್ಸ್ ಫಾಲೋ ಮಾಡ್ತಾನ, ಅವನು ಸ್ಮಗ್ಲರ್ ಕೆಸಿಎಸ್ ರೂಲ್ಸ್ ಹೋಗ್ತಾನ, ಅವನ್ ರೂಲ್ಸೇ ಬೇರೆ ಇರುತ್ತೆ ಅವನಿಗೆ. ಆ ತಂತಮ್ ನಿಯಮ ಮಾಸ್ಥಾಯ ಪ್ರಕೃತಿಯ ನಿಯತಾಶ್ವಯ, ಅವರ ಸ್ವಭಾವ ಎಳೆಯುತ್ತೆ, ಆಸೆ ಎಳೆಯುತ್ತೆ, ಸೆಳೆತದಿಂದ ಹೋಗಿಬಿಡ್ತಾರೆ. ಈ ಸರಿಯಾದ ದಾರಿ ಗೊತ್ತಿದ್ರು ಕೂಡ ಬದುಕಲಕ್ಕೆ ಅವನಿಗೆ ಆಗ್ತಾ ಇಲ್ಲ ಅಂತ ಹೇಳಿದ. ಎಂಥ ಆಶ್ಚರ್ಯ ಅಲ್ಲ ಪರಮಾತ್ಮ, ನೀನಾರ ಉದ್ಧಾರ ಮಾಡಬಾರದೆ ಅಂತ ಕೇಳಿದರೆ ಅರ್ಜುನ ಅದಕ್ಕೆಲ್ಲ ಮಧ್ಯೆ ಹೋಗೋದಿಲ್ಲ ನಾನು. ಯೋ ಯೋ ಯಾಮ್ ಯಾಮ್ ತನುಂತ ಭಕ್ತ ಶ್ರದ್ಧೆಯ ಅರ್ಚಿತು ಇಚ್ಛತಿ ತಶ್ಯ ತಶ್ಯ ಅಚಲಾಂ ಶ್ರದ್ಧಾಂ ತಾಮೇವ ಅನುವಿಧಾಮ್ಯಹಂ. ಇದು ಭಗವಂತ ಹೇಳಿದ ಮಾತು. ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನು ಯಾವ್ಯಾವ್ದ್ರ ಕಡೆಗೆ ಆಸಕ್ತಿ ತೋರಿಸ್ತಾನಲ್ಲ, ಯಾವ್ಯಾವ್ದ್ರ ಕಡೆ ಆಸಕ್ತಿ ತೋರಿಸ್ತಾನಲ್ಲ, ತಶ್ಯ ತಶ್ಯ ಅಚಲಾಂ ಶ್ರದ್ಧಾಂ, ಆಯಾ ವಸ್ತುವಿನ ಬಗ್ಗೆ ನಾನು ಶ್ರದ್ಧೆ ಹೆಚ್ಚಿಸ್ತೇನೆ ಹೋಗ್ತು, ನಾನು ಕಡಿಮೆ ಮಾಡೋದಿಲ್ಲ ಅಂತ ಭಗವಂತ ಹೇಳಿಬಿಡ್ತಾರೆ. ಇದೊಂದು ಒಗಟಿದು, ಒಂದು ದೇವರು ಮಧ್ಯೆ ಇಂಟರ್ಫಿಯರ್ ಆಗೋದಿಲ್ಲವಂತೆ, ದೇವರು ಇಂಟರ್ಫಿಯರ್ ಆಗೋದಿಲ್ಲ, ಅವನು ಏನೇನು ಮಾಡ್ತಾನೋ ಅದಕ್ಕೆ ಪರಮಾತ್ಮ ಒಪ್ಪಿಗೆ ಕೊಡ್ತಾ ಹೋಗ್ತಾನೆ, ಅದೆಲ್ಲ ಪ್ರೇರಣೆ ಮಾಡ್ತಾನೆ ಹೊರತು ಒಳ್ಳೆ ದಾರಿಗೆ ತರೋದಿಲ್ಲ ಅವನನ್ನ. ಇದು ಅನೇಕರಿಗೆ ಗೊಂದಲ ಉಂಟು ಮಾಡತಕ್ಕಂಥ ಮಾತು ಅಲ್ರಿ. ಅದಕ್ಕೆ ದೇವರು ಬಯೋದು ನಾವು, ಯಾಕ್ರಿ ಒಳ್ಳೆ ದಾರಿ ತರಬಾರ್ದಾತ, ದೇವರೇ ಡಿಮ್ಯಾಂಡ್ ಮಾಡೋದು. ದೇವರಿದ್ದಾರೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ದೇವ್ರನ್ನ ನಿಶ್ಚಿಂತೆ, ಗೊತ್ತಾಯ್ತೋ ದೇವರು ಬಯೋದಾಗಿ, ದೇವ್ರಿಗೆ ಗೊತ್ತಿಲ್ಲ ಪೂಜೆ ಮಾಡಿದ್ರೆ ಗೊತ್ತಾದ್ರೆ ಭಯ ಅಭ್ಯಾಸ ಮಾಡ್ತೇನೆ. ಅದಕ್ಕೆ ದೇವ್ರ ದೊಡ್ಡವನು ಅಂತ ಹೇಳಿದ್ರೆ ನ್ಯಾಕ್ ಉದ್ಧಾರ ಮಾಡಬಾರ್ದು ದೇವರು, ನಮ್ಮಿಂದ ಏನೂ ಆಗಬೇಕಾಗಿಲ್ಲ, ನಮ್ಮ ನ್ಯಾಕ್ ಕೇಳ್ತಾನೆ ಉದ್ಧಾರ ಮಾಡಲಿ. ಹಾಗಿದ್ರೆ ಏನ್ರಿ ಇಷ್ಟು ಮೋಸ ಮಾಡ್ತಾನೆ, ಗೊತ್ತಿದ್ದಲ್ಲ ದೇವ್ರ ಬಗ್ಗೆ ಅವರಿಗೆ ಅದೆಲ್ಲ ಸರಿಯಾಗಿ ಗೊತ್ತಾಯ್ತು, ಇನ್ನೇನು ಕೈ ನೋಡಿಬಿಡ್ಬೇಕು ದೇವರನ್ನ. ಹೀಗೆಲ್ಲ ಅಷ್ಟು ಸರ್ವಶಕ್ತನಾದವನು ನಮಗೆ ಯಾಕೆ ಕಷ್ಟ ಕೊಡ್ತಾನೆ? ಎಷ್ಟೋ ದಿನ ದೇವರು ಆಕ್ಷೇಪಣೆ ಇದ್ದೇ ಮಾಡ ಆರೋಪ ಆಕ್ಷೇಪಣೆ, ದೇವರು ಅಷ್ಟು ದೊಡ್ಡವನಾಗಿದ್ದ ಮೇಲೆ ದುಃಖ ಸಹಿಸ್ಕೊಂಡು ಯಾಕೆ ಸುಮ್ಮನೆ ಇದ್ದಾನೆ ದೇವರು? ಮತ್ತೆ ಕೆಟ್ಟ ದಾರಿಗೆ ಹೋಗೋದು ಯಾಕೆ ಸುಮ್ಮನೆ ಆಗಿದ್ದಾರೆ, ಒಳ್ಳೆ ದಾರಿಗೆ ಯಾಕೆ ಒಯ್ಯಬಾರದು? ದೊಡ್ಡ ಪ್ರಶ್ನೆ ಇದು. ಅದು ಭಗವದ್ಗೀತೆಯಲ್ಲಿ ಉತ್ತರ ಕೊಡ್ತಾನೆ. ಹೌದು ಅರ್ಜುನ, ನಾನು ಅದಕ್ಕೆ ಇಂಟರ್ಫಿಯರ್ ಆಗ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಯಾವ್ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರಲ್ಲ, ಅವರ ಸ್ವರೂಪ ಹೇಗಿದೆಯಲ್ಲ, ಅದಕ್ಕೆ ತಕ್ಕಂತೆ ಅವನು ಪ್ರೇರಣೆ ಮಾಡ್ತೇನೆ ಹೊರತು ನಾನು ಬದಲಾಯಿಸೋದಿಲ್ಲ. ಇಲ್ಲಿ ದೇವರ ಅರ್ಥ ಮಾಡಿಕೊಳ್ಳೋದಕ್ಕೆ ಅನೇಕ ಹಂತಗಳಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಇವತ್ತೊಬ್ಬ ಮೇಷ್ಟ್ರು ಇದ್ದಾರೆ, ಮೇಷ್ಟ್ರು ಟೀಚರ್ ಆಗಿರೋದೇ ಬೇರೆ, ಎಕ್ಸಾಮಿನರ್ ಆಗಿರೋದು ಬೇರೆ, ನಿರ್ದೇಶಕರ ಆಗಿರೋದು ಬೇರೆ, ಇದೆಲ್ಲ ಡಿಫರೆಂಟ್ ಹಂತದಲ್ಲಿ ಬೇರೆ ಬೇರೆ ಬಿಹೇವ್ ಮಾಡ್ತಾರೆ, ಬೇರೆ ಬೇರೆ ಬಿಹೇವ್ ಮಾಡ್ತಾ ಬರ್ತಾರೆ. ಪಾಠ ಮಾಡಬೇಕಾದ್ರೆ ಯಾವ ಪ್ರಶ್ನೆ ತಕ್ಷ್ಟ ಉತ್ತರ ಕೊಡ್ತಾರೆ, ಪಾಠ ಮಾಡಬೇಕಾದ್ರೆ ಹೌದಾ ಬಾ ಆನ್ಸರ್ ಕೊಡ್ತಾ ಹೋಗ್ತಾರೆ. ಇಲ್ಲದವ್ರು ಅರ್ಥ ಆಯ್ತಾ ಅಂತ ಕೇಳ್ತಾನೆ, ಮತ್ತೆ ಅರ್ಥ ಆಯ್ತಾ ಹೇಳ್ತೇನೆ ಬಾ ಅಂತ ಹೇಳ್ತಾರೆ. ಅದು ಅದು ಅಪ್ರೋಚೇ ಬೇರೆ, ಕ್ಲಾಸಲ್ಲಿ ಅಪ್ರೋಚೇ ಬೇರೆ, ಟ್ಯೂಟೋರಿಯಲ್ಸ್ ತಗೋತಾರೆ ಅಪ್ರೋಚೇ ಬೇರೆ. ಅದೇ ಬೇಸ್ಟ್ ಇನ್ವಿಟೇಷನ್ ಆಗಿರ್ತಾರೆ, ಅವಾಗ ಅವಾಗ ನೋಡ್ತಾ ಇರ್ತಾರೆ, ಸಾರ್ ಹೇಳ್ತೀರಾ ಅಂದ್ರೆ ಗೆಟ್ ಔಟ್ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಿದ್ದಿರ್ತಿ ಅದು ಬೇರೆ, ಆ ಬೇರೆ ಇದು ಬೇರೆ. ಅದು ಎಕ್ಸಾಮ್ ಹಾಲ್ ಅಲ್ಲ, ಕ್ಲಾಸ್ ರೂಮ್ ಅದು. ಕ್ಲಾಸ್ ರೂಮ್ ಇರೋದೇ ಪಾಠ ಮಾಡಲಿಕ್ಕೆ, ಎಕ್ಸಾಮ್ ಅಲ್ಲಿ ಪಾಠ ಮಾಡೋದೇ ಅಲ್ಲ. ಇಲ್ಲಿ ನಿನಗೆ ಅವಕಾಶ ಕೊಟ್ಟು ಬರೆಸೋದಷ್ಟೇನೆ, ಏನು ಬರಿತೀವೋ ಬರೀ ಅಷ್ಟೇನೆ. ಮೇಷ್ಟು ಪಾಪ ಪಾಠ ಹೇಳಿಕೊಟ್ಟಮೇಷ್ಟು ಇನ್ನೂ ಲೆಟ್ರ್ ಆಗಿ ನಿಂತಿರ್ತೇನೆ, ಎಷ್ಟೋ ಸಲ ಅವನೇ ನಿಂತಿರ್ತಾನೆ, ಲೆಕ್ಕ ಸರಿಯಾಗಿ ಹೇಳ್ಕೊಟ್ಟಿರ್ತಾನೆ, ತಪ್ಪು ತಪ್ಪು ಮಾಡ್ತಾನೆ, ನೋಡ್ತಾನೆ ನೋಡಿ ಹೇಳ್ಬೇಕು ಅನಿಸೋದಿಲ್ಲ ಅವನಿಗೆ, ಹಣೆಯೇ ಹೊಡ್ಕೊತಾನೆ ಅಷ್ಟೇ, ಹೋಗ್ಬಿಡ್ತಾನೆ. ಇಷ್ಟು ಹೇಳ್ಕೊಟ್ರೆ ಅಷ್ಟೇ ಇವನು ಪಾಪ ಇಷ್ಟ ಅಂತ ಹೋಗ್ತಾನೆ. ಸರಿ ಮಾಡ್ತಾನೆ ಗುಡ್ಡಂಬಲ್ಲ, ಮತ್ತೆ ಸರಿ ಮಾಡಿದ್ರೆ ಗುಡ್ಡಂಬಲ್ಲ, ತಪ್ಪು ಮಾಡಿದ ಬ್ಯಾಡ್ ಅಂಬೋದಿಲ್ಲ. ಅವ್ನು ಏನು ಪೇಷನ್ ಕೊಟ್ಟು ಅವನು ಗೈಡ್ ಮಾಡಿದಾಗತ್ತೆ, ಮತ್ತೆ ಅದು ಮಾಡಬಾರ್ದು. ಫಸ್ಟ್ ಟೈಮ್ ಸ್ಟೂಡೆಂಟೇ ಕೂತಿರ್ಲಿ, ಗೈಡ್ ಮಾಡಬಾರ್ದು ಅವನಿಗೆ. ಅದೇ ರೀತಿಯಲ್ಲಿ ಕಲ್ಲೊಡೆದ ಹುಡುಗನೇ ಕೂತಿರ್ಲಿ, ಅವನಿಗೂ ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಅಲ್ಲಿ ಎಲ್ಲ ಸಮ ಇನ್ಸುಲೇಟರ್ ಆಗಿ ಅವ್ನು ವರ್ಕ್ ಇಷ್ಟೇ, ಅವನು ಏನು ಕೇಳ್ತಾನೋ ಪೇಪರ್ ಕೇಳಿದ್ರೆ ಪೇಪರ್ ಕೊಡ್ತಾನೆ, ನೀರು ಕೇಳಿದ್ರೆ ನೀರು ಕೊಡ್ತಾನೆ ಅಷ್ಟೇ, ಹೊರತು ಇನ್ನೇನು ಮಾಡಕ್ಕೆ ಹೋಗೋದಿಲ್ಲ. ಪೇಪರ್ ಎಷ್ಟು ಬೇಕಾದ್ರೆ ಕೇಳಿ ಕೊಡ್ತಾನೆ ಇರ್ತಾನೆ, ಆಮೇಲೆ ದಾರ ಕೇಳಿದ ದಾರ ಕೊಡ್ತಾನೆ, ಟ್ಯಾಗ್ ಕೊಡ್ತಾನೆ, ಆಮೇಲೆ ಪೆನ್ ಆಯ್ತು ಸಾರ್ ಏನಾದ್ರು ಹೋಗುತ್ತೇನೆ ಅಂತಾನೆ, ಹಾಳಾಗಿ ಹೋಗುತ್ತೆಲ್ಲ ಕೊಡ್ತಾ ಇರ್ತಾನೆ ಅದನ್ನೆಲ್ಲ ಕೂಡ. ಬಟ್ ಪ್ರಶ್ನೆ ಪುಸ್ತಕ ನೋಡ್ತೀನಿ ಸಾರ್ ಅಂದ್ರೆ ಒಪ್ಪೋದಿಲ್ಲ, ಪುಸ್ತಕ ನೋಡ್ಲಿಕ್ಕೆ ಬಿಡೋದಿಲ್ಲ, ಕನ್ಸಲ್ಟ್ ಮಾಡಕ್ ಬಿಡೋದಿಲ್ಲ, ಉಡುದಕ್ಕೆಲ್ಲ ಅಲೋ ಮಾಡ್ತಾ ಹೋಗ್ತಾರೆ. ದೇವ್ರ ಆ ರೀತಿ ನಮ್ಮನ್ನು ನೋಡ್ತಾನೆ. ಇವತ್ತು ಇನ್ನೂ ರಿಲೇಟರ್ ಟೈಪ್ ಮಾಡ್ತಾನೆ, ಆದ್ರಿಂದ ಮಧ್ಯವ ಇಂಟರ್ಫಿಯರ್ ಮಾಡಕ್ ಹೋಗೋದಿಲ್ಲ. ಮತ್ತೆ ಟೀಚರ್ ಅಲ್ವಾ ದೇವರು ಅಂತ ಕೇಳಿದ್ರೆ ಆ ಟೀಚ್ ಮಾಡಬೇಕಾ? ಭಾಗವತಕ್ಕೆ ಎರಡು ಟೀಚ್ ಮಾಡ್ತಾರೆ, ಭಗವದ್ಗೀತೆಗೆ ಎರಡು ಟೀಚ್ ಮಾಡ್ತಾರೆ. ಇದೆ ಟೀಚರ್ ಅಲ್ಲಿ ಭಗವದ್ಗೀತೆ ಹೇಳ್ಬೇಕಾದ್ರೆ ಟೀಚರ್ ಆಗ್ತಾರೆ, ಭಾಗವತ ಹೇಳ್ಬೇಕಾದ್ರೆ ಉಪದೇಶವನ್ನು ಮಾಡ್ತಾನೆ. ಆದ್ರೆ ಸುಮ್ಮನೆ ಬಿಟ್ಟಾಗ ಇನ್ವಿಟೇಟರ್ ಆಗಿಬಿಡ್ತಾನೆ ಅಷ್ಟೇ, ಆಮೇಲೆ ಇವಾಲ್ಯೂಯೇಟ್ ಮಾಡ್ತಾನೆ, ಎಕ್ಸಾಮಿನರ್ ಆಗ್ತಾನೆ, ಅದೇ ಭಗವಂತನೇ ಎಕ್ಸಾಮಿನರ್ ರೋಲ್ ಸ್ವೀಕಾರ ಮಾಡ್ತಾನೆ. ಇದು ಗೊತ್ತಾದ್ರೆ ಒಂದೇ ವ್ಯಕ್ತಿಯ ಡಿಫರೆಂಟ್ ರೋಲ್ಸ್ ಅವೆಲ್ಲ ಕೂಡ, ಇದನ್ನ ಅರ್ಥ ಮಾಡ್ಕೊಳ್ಳದೇನೆ ಇಲ್ದರೆ ನಮ್ ಹುಡುಗ ಯಾಕೆ ಕೇಳಿದಾಗ ಗೊತ್ತಾ ಸರ್ ಬಾರಿ ಒಳ್ಳೆಯವರು ಅಂತ ಹೌದಾ? ಹೌದಪ್ಪ, ಮನೆಗೆನೆ ಚೆನ್ನಾಗಿದೆ ಅಂತೆ, ಎಲ್ಲ ಇದೆ, ಮಕ್ಕಳು ಆರಾಮಾಗಿದ್ದಾರ, ಎಲ್ಲ ಇದ್ದಾರೆ, ಅವರೆಲ್ಲ ಹಾಗೆ ಇರ್ಬೇಕು ತಾನೆ ಸಾರೆ? ಹೌದಪ್ಪ, ಕಾಫಿ ಒಳ್ಳೆ ಬಿಡಿ ಸಾರ್ ಆಗಿದ್ರೆ ಅಂತ ಹೇಳು, ಎಲ್ಲ ಸರಿಯಾಗಿರ್ಬೇಕು ತಾನೆ, ಬಿಡಿ ಸುಮ್ಮನೆ ಇರಿ, ಇಲ್ಲದವರು ಹುಷಾರು ಅಂತೇಳಿ ಏನ್ ಮಾಡ್ಬೇಕಾಗ? ಎಂತ ಕ್ರೂಯಲ್ಟಿ ಇದು ದೇವ್ರು, ಯಾಕಂದ್ರೆ ಒಳ್ಳೆಯವರು ಅಂತ ಹೇಳಿದ್ದಾರಲ್ಲ, ಕಾಫಿ ಒಳ್ಳೆ ಬಿಟ್ಟು ಬಿಡಿ ಹೇಗಾಗಿದ್ರೆ ಈಗ? ಈ ದೇವ್ರು ಒಳ್ಳೆಯವರು ಅಂತ ಇಷ್ಟು ಕೆಲಸ ಮಾಡೋದ? ಬೇರೆ ಒಳ್ಳೆಯವನ್ನೇನು ಕಾಫಿ ಹೊಡಿತೇನೆ ನಾನು, ಪಿಕ್ ಪಾಕೆಟ್ ಮಾಡ್ತೇನೆ, ಡೋಂಟ್ ಎರಿ ಇಂಟರ್ಫಿಯರ್ ಅಂತ ಹೇಳೋಕ್ಕಾಗುತ್ತೆ ದೇವರಿಗೆ? ಈಗ ಸಾಧ್ಯ ಇಲ್ಲ, ಮಾಡೇ ಮಾಡ್ತಾರೆ, ಪಿಕ್ ಪಾಕೆಟ್ ಪಿಕ್ ಪಾಕೆಟ್ ಮಾಡಿದ್ರೆ ಪೊಲೀಸ್ ಹಿಡಿತಾರೆ, ಅದು ಪಾಕೆಟ್ ಕೈ ಹಾಕಿದ್ರೆ ಎಕ್ಸಾಮಿನರ್ ಹಿಡಿತಾರೆ, ಇನ್ವೆಲೇಟ್ ಪಾಕೆಟ್ ಕೈ ಹಾಕಬಾರ್ದು ಅವನು, ಸುಮ್ಮನೆ ಹುಡ್ಕೊಂಡ್ರೆ ಚೆಕ್ ಮಾಡೇ ಬಿಡ್ತಾನೆ ಅವನು, ಏನು ತಗೋಬಾರದು ಅಂತ ಹೇಳಿಬಿಟ್ಟು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕರಪ್ಟ್ ಇನ್ವೆಲೇಟರ್ ಸಿಗ್ತಾರೆ, ಕರಪ್ಟ್ ಟೀಚರ್ ಸಿಗ್ತಾರೆ, ಭಗವಂತ ನಿರ್ದೋಷ, ಎಂದೂ ದೋಷ ಇಲ್ಲ, ಅದರಿಂದಾಗೇನೆ ಎಂದೆಂದೂ ಕೂಡ ಭಗವಂತ ನಮಗೆ ಔಟ್ ಆಫ್ ದಿ ಹೋಗಿ ಸಹಾಯ ಮಾಡಲಿಕ್ಕೆ ಹೋಗೋದಿಲ್ಲ, ಸಹಾಯ ಮಾಡೋ ಜಾಗನೇ ಬೇರೆ ಇದೆ. ಆದ್ದರಿಂದ ಭಾಗವತ ಕೇಳು, ಭಗವದ್ಗೀತೆ ಕೇಳು, ಅಲ್ಲಿ ಹೇಗೆ ಬದುಕಬೇಕು ಹೇಳಿದ್ದೇನೆ, ಅದರಂತೆ ಬದುಕು, ಅದಕ್ಕೆ ಸಹಾಯ ಮಾಡ್ತೇನೆ ಬೇಕಾದ್ರೆ. ಅದನ್ನು ಬಿಟ್ಟು ನೀನೇನಾದರೂ ಹಾಗೆ ಬಂದರೆ ನಾನೇನು ಮಾಡೋದಿಲ್ಲ. ತಶ್ಚ ತಶ್ಚ ಅಚಲಾಂ ಶ್ರದ್ಧಾಂ ತಾಮೇವ, ಅದೇ ಶ್ರದ್ಧೆಯನ್ನು ಕೊಡ್ತೇನೆ ಹೊರತು ನಾನು ಬದಲಾಯಿಸೋದಿಲ್ಲ. ಇಲ್ಲಿ ಗಾಂಧಾರಿ ಪ್ರಶ್ನೆ ಕೇಳ್ತಾಳೆ, ಯುದ್ಧ ಎಲ್ಲ ಮುಗಿದೋಗ್ಬಿಟ್ಟಿದೆ, ಆ ಸಮಯಕ್ಕೆ ಯುದ್ಧರಂಗವನ್ನು ನೋಡ್ಲಿಕ್ಕೆ ಅಂತ ಎಲ್ಲರೂ ಹೋಗ್ತಾರೆ, ರಣರಂಗವನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಬಹುಶಃ ಮಹಾಭಾರತದಂತ ಗ್ರಂಥ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೇಳ್ತೇವೆ ಯುದ್ಧ ಆದ್ಮೇಲೆ ಹೇಗಿರುತ್ತೆ ರಣರಂಗ, ಜಗತ್ತಿನ ಯಾವ ಕವಿ ವರ್ಣನೆ ಮಾಡಿ ಪ್ರಯತ್ನ ಕೂಡ ಮಾಡಿಲ್ಲ ಅದನ್ನ, ವೇದವ್ಯಾಸರೊಬ್ಬರೇ ಕೆಲಸ ಮಾಡಿದವರು. ಆದ್ರಿಂದ ವೇದವ್ಯಾಸರನ್ನು ಸಾಕ್ಷಾತ್ ಭಗವಂತ ಮುನೀನಾವತ್ಯಹಂ ವ್ಯಾಸ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಶ್ಯನ್ಯ ಪುಂಡರೀ ಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ಆ ವೇದವ್ಯಾಸರ ಕೊಟ್ಟಷ್ಟು ಆ ಒಂದು ಚಿತ್ರ ಇದೆ, ಯುದ್ಧ ಸ್ತ್ರೀ ಪರ್ವ ಅಂತ ಪರ್ವದ ಹೆಸರು. ಎಲ್ಲ ಪುರುಷ ಪರ್ವ ಯಾಕಾಗ್ಲಿಲ್ಲ ಗೊತ್ತಾ? ಪುರುಷ ಸತ್ತೋ ಬಿಟ್ಟಿದೆ, ಉಳ್ಕೊಂಡಿದ್ದು ಬರೀ ಹೆಂಗಸರು ಮಾತ್ರನೇ, ಅವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಣರಂಗವನ್ನು ನೋಡಬೇಕಾಗಿದೆಯಲ್ಲ, ಎಂಥ ಕೃಷ್ಣ ತೋರಿಸ್ತಾ ಇದ್ದಾನೆ. ವೇದವ್ಯಾಸ ವರ್ಣನೆ ಮಾಡ್ತಾರೆ, ಯಾವ ಕವಿ ಹೆಣಗಳನ್ನು ವರ್ಣನೆ ಮಾಡಿದ ಕವಿಗಳಿದ್ದಾರೆ? ವೇದವ್ಯಾಸರ ವರ್ಣನೆ ಕೇಳಬೇಕು, ಅತ್ಯದ್ಭುತ ಆದ್ರೆ ಅತ್ಯದ್ಭುತ. ಅವರಂತ ಸಮಾನರಾದಂತ ಮತ್ತೊಬ್ಬ ಜ್ಞಾನಿ, ಮತ್ತೊಬ್ಬ ಲೇಖಕ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಮಹಾನುಭಾವ. ಚಿತ್ರ ವಿಚಿತ್ರವಾದ ಶವಗಳ ದೃಶ್ಯ, ಕಾಲಿಲ್ಲ, ಒಂದು ಕೈ ಇಲ್ಲ, ಇದಿಲ್ಲ, ಅಡ್ಡ ಕತ್ತರಿಸಿದ್ದಾರೆ, ಕತ್ ಕತ್ತರಿಸಿದ್ದಾರೆ, ಈ ಕರ ಕತ್ತರಿಸಿದ್ದಾರಂತೆ, ಕೆಲವರು ಮುಖ ಸತ್ತು, ಕೆಲವು ಮಧ್ಯೆ 18 ದಿವಸ ಆಗೋಗಿದೆ ಈಗಾಗಲೇನೆ. ಆಮೇಲೆ ಕೆಲವು ಮುಖಗಳನ್ನ, ಕೆಲವು ರಾಜಕುಮಾರರುಗಳ ಮುಖಗಳನ್ನ ಹದ್ದುಗಳು ಮೊದಲಾದವು ಅರ್ಧ ತಿಂದುಬಿಟ್ಟಿವೆ ಅಂತೆ, ಅರ್ಧ ತಿಂದ ಚಿತ್ರ ಕೊಡ್ತಾರೆ, ಅರ್ಧ ಇದೆ ಅರ್ಧ ತಿಂದುಬಿಟ್ಟಿದೆ ಅಂತ ವರ್ಣನೆ ಮಾಡ್ತಾರೆ ವೇದವ್ಯಾಸರಾಗ. ಒಳ್ಳೆ ರಾಜ ಲಕ್ಷಣವಾದ ರಾಜಕುಮಾರ ಅರ್ಧ ಭಾಗ ತಿಂದುಬಿಟ್ಟಿದೆ. ಅದು ಹ್ಯಾಕ್ ಕಾಣ್ತಿತ್ತ ಅಂದ್ರೆ ಅಷ್ಟಮಿ ಚಂದ್ರಕಂಡ ಕಾಣ್ತಿದ್ದ ಅಂತ ಹೇಳಿದ್ದ, ಅಷ್ಟಮಿ ಚಂದ್ರಕಂಡ ಕಾಣ್ತಿದ್ದ. ಅರ್ಧ ಮುಖ ಹೊಡಿತಾ ಇದೆ, ಅರ್ಧ ಮುಖ ತಿಂದು ಹಾಕ್ಬೇಕು, ಕಪ್ಪಗಾಗೋಗ್ಬಿಟ್ಟೆ, ಕೊಳಸು ಹೋಗ್ಬಿಟ್ಟಿದೆ. ಎಂತ ಸೀನ್ ಅದು ಒಂದು. ಅಲ್ಲೂ ಕಾವ್ಯ ವರ್ಣನೆ ಮಾಡ್ತಾ ಮಾಡ್ತಾ ಎಷ್ಟು ವಿವಿಧವಾದ ದೃಶ್ಯಗಳನ್ನು ಕೊಡ್ತಾ ಹೋಗ್ತಾರೆ. ಆಗ ಗಾಂಧಾರಿ ನೋಡ್ಲಿಲ್ಲಂತೆ, ನಮಗೆ ಸಿಟ್ಟು ಬರುತ್ತೆ, ಗಾಂಧಾರಿ ಯಾಕೆ ನೋಡ್ತಾರೆ, ಸ್ವಲ್ಪ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾಳ ಅಂತ ಕೇಳಿದರೆ, ಪರಮಾತ್ಮ ನೋಡ್ಸಕ್ ಕೊಟ್ರೆ ಎಷ್ಟು ಬಟ್ಟೆ ಕಟ್ಕೊಂಡ್ರು ಪರಮಾತ್ಮ ತೋರಿಸ್ತಾರೆ, ಕಾಣಿಸ್ಕೊಂಡ್ರೆ ಕಣ್ಣು ತೆಗೆದ್ರು ಪರಮಾತ್ಮ ಕಾಣಿಸೋದಿಲ್ಲ, ಹಾಗೆ ಮಾಡಿಬಿಡ್ತಾರೆ. ಬಟ್ಟೆ ಕಟ್ಕೊಂಡಿದ್ದಾಳೆ, ಪಕ್ಕದಲ್ಲಿ ಕೃಷ್ಣ ನಿಂತಿದ್ದಾನೆ, ವೇದವ್ಯಾಸರಿದ್ದಾರೆ, ಗಾಂಧಾರಿ ನೋಡ್ತಾನೆ ಇದ್ದಾಳೆ, ಮೊದಲೇ ಒಂದು ಸೊಸೆ ವರ್ಣನೆ ಮಾಡೋದನ್ನು ನೋಡ್ತಾಳೆ, ಆಮೇಲೆ ವೇದವ್ಯಾಸ ಕಣ್ಣು ಕೊಟ್ಟೆ ಹೋಗ್ಬಿಟ್ರಂತೆ, ಎಲ್ಲ ಕಾಣ ಶುರುವಾಗ್ತಾ ಇದೆ. ಹಾಗೇನೆ ತನ್ನ ಮಕ್ಕಳ ಚಿನ್ನ ಭಿನ್ನ, ಒಬ್ಬೊಬ್ಬರು ಮಕ್ಕಳು 100 ಮಕ್ಕಳು ಚಿನ್ನ ಭಿನ್ನ ದೇಹ ನೋಡ್ತಾಳೆ, ತಡೆ ಸಂಕಟ ತಡಿಲಿಕ್ಕಾಗ್ತಾ ಇಲ್ಲ. ನೋಡ್ತಾ ನೋಡ್ತಾ ಇಡೀ ಯುದ್ಧರಂಗ ದೃಶ್ಯವನ್ನ ತೋರಿಸ್ತಾ ಹೋದ್ರು, ಅವಳು ನೋಡ್ತಾ ಹೋದ್ಲು, ಉಳಿದ ವರ್ಣನೆ ಮಾಡ್ತಾ ಹೋದ್ರು, ತಡ್ಕೊಳ್ಳಕ್ಕಾಗಲಿಲ್ಲ. ಕೃಷ್ಣ ಅಂತ ಕೃಷ್ಣನ್ ಕರೀತಾಳೆ, ಏನಮ್ಮ ಏನ್ ವಿಷಯ ಅಂತ ಕೇಳುತ್ತಾಳೆ. ನೋಡು ಕೃಷ್ಣ, ಈ ತಪ್ಪೆಲ್ಲ ನಿನ್ನದೇ ಅಂತ ಹೇಳ್ತಾಳೆ, ಈ ತಪ್ಪು ನಿನ್ನದೇನೆ. ಕೃಷ್ಣ ನೇರವಾಗಿ ಗಾಂಧಾರಿ ಬೈತಾಳೆ, ಅಮ್ಮ ನಾನೇನು ಮಾಡಿದೆ ಅಂತ ಹೇಳಿದ್, ನಾನೇನು ಮಾಡಿದೆ, ಯುದ್ಧಕ್ಕೆ ನೀನೇ ಕಾರಣ. ಏನಮ್ಮ ಹೀಗೆ ಮಾತಾಡ್ತೀಯಲ್ಲ, ನಾನು ಬರಲಿಲ್ವಾ, ನಾನು ಬಂದು ಹೇಳಲಿಲ್ಲ, ಯುದ್ಧ ಮಾಡಬೇಡ ಅಂತ ಹೇಳಲಿಲ್ಲ, ಅಂತ ಹೊತ್ತು ನಾನು ಕಾರಣ ಅಂತ ಹೇಗೆ ಹೇಳುತ್ತೆ ಅಂತ ಕೇಳಿದರೆ, ಕೃಷ್ಣ ನೀನು ಹೇಳಿ ಮಾಡಿಸೋನಲ್ಲಯ್ಯ, ಒಳಗಿಂದ ಮಾಡಿಸೋ ಶಕ್ತಿ ನಿನಗಿದೆ ಅಂತ ಹೇಳುತ್ತಾಳೆ. ನೀನು ಸರ್ವತಂತ್ರ ಸ್ವತಂತ್ರ, ನನ್ನ ಮಗನ ಬುದ್ಧಿ ಚೇಂಜ್ ಮಾಡ್ಬೋದಾಯ್ತು, ಯಾಕೆ ಚೇಂಜ್ ಮಾಡಲಿಲ್ಲ? ಕೃಷ್ಣನ ಪ್ರಶ್ನೆ ಮಾಡೋದು ನೋಡಿ ಗಾಂಧಾರಿ, ನನ್ನ ಮಗನ ಬುದ್ಧಿ ಯಾಕೆ ಚೇಂಜ್ ಮಾಡಲಿಲ್ಲ ನೀನು, ಯಾಕೆ ಅವನು ಒಳ್ಳೆಯವನ್ನು ಮಾಡಲಿಲ್ಲ ಅಂತ ಡಿಮ್ಯಾಂಡ್ ಮಾಡಿಲ್ಲ, ಯಾಕೆ ಒಳ್ಳೆಯವನು ಮಾಡಲಿಲ್ಲ? ಇಂಥ ಪ್ರಶ್ನೆ ಕೇಳಬೇಕು, ಎಷ್ಟು ಸಲಿಗೆ ಇರಬೇಕು ಅವಳಿಗೆ, ಎಷ್ಟು ಅವಸರವೇಶರು ಬಂದಿರು ಒಟ್ಟಿಗೆ. ಕೃಷ್ಣ ಯಾರಂತ ಗೊತ್ತಿದೆ, ಸರ್ವತಂತ್ರ ಸ್ವತಂತ್ರ ಅಂತ ಗೊತ್ತು, ಬುದ್ಧಿ ಪ್ರೇರಕ ಅಂತ ಗೊತ್ತು, ಉಳಿದವರು ಆಗೋದಿಲ್ಲ ಅಂದ್ರೆ ಹೋಗ್ತೇವೆ, ನೀನಾಗೋದಿಲ್ಲ ಅಂದ್ರೆ ಯಾರು ಕೇಳ್ತಾರೆ? ಬುದ್ಧಿರು ಬುದ್ಧಿಮತಾಮಸ್ಮಿ ಅಂತ ಹೇಳ್ಕೊಂಡವನು ನೀನು, ಧಿಯೋಯೋನ ಪ್ರಚೋದಯಾತರ ಗಾಯತ್ರಿ ಮಂತ್ರ ಪ್ರತಿಪಾದ್ಯ, ನೀನು ಇಷ್ಟಪಟ್ಟಿದ್ರೆ ನನ್ನ ಮಗನ ಚೇಂಜ್ ಮಾಡ್ಬೋದಾಗಿತ್ತು, ನೀನು ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾಳೆ. ತಕ್ಷಣ ಕೃಷ್ಣ ಹೇಳ್ತಾಳೆ, ಅಮ್ಮ ನಾನು ಚೇಂಜ್ ಮಾಡೋ ರೋಲ್ ಮಾಡ್ತಾ ಇಲ್ಲ ಅಂತ ಉಪದೇಶ ಮಾಡ್ಲಿಕ್ಕೆ ಬಂದಿದ್ದೆ, ಕೇಳಿದ್ರೆ ಬೇರೆ ಮಾತು, ನಾನು ಅವರ ಸ್ವರೂಪವನ್ನು ಎಂದೂ ಬದಲಾಯಿಸೋದಿಲ್ಲ. ಕೃಷ್ಣ ಹೇಳ್ತಾರೆ, ಎಂದೂ ಸ್ವರೂಪ ಬದಲಾಯಿಸೋದಿಲ್ಲ, ಶಕ್ತಿ ನನಗಿದೆ ಅದು ಬದಲಾಯಿಸೋದಿಲ್ಲ. ಆ ರೀತಿ ಬದಲಾಯಿಸಿದರೆ ಒಳ್ಳೆಯವರು ಮಾಡೋ ಅನ್ಯಾಯವಾಗುತ್ತೆ ಅಂತ ಹೇಳ್ತಾರೆ. ಒಳ್ಳೆಯವನು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಸಾಧಕನಿಗೆ ಕೊಡೋ ಗತಿಯನ್ನ ಇವನ್ನು ಬದಲಾಯಿಸಿ ನಾನು ಕೊಟ್ಟು ಬಿಟ್ಟೆ ಅಂದರೆ ನಾನು ಮೋಸ ಮಾಡಿದಾಗುತ್ತಾರೆ. ಅದು ನಾನು ಮಾಡೋದಿಲ್ಲ, ಸ್ವರೂಪ ಹೇಗಿರುತ್ತೆ ಹಾಗೆ ಮಾಡ್ತೇನೆ, ಆದ್ದರಿಂದ ನಾನು ಮಾಡೋದಿಲ್ಲ ಅಂತ ಹೇಳಿದರೆ ಗಾಂಧಾರಿಗೆ ಅರ್ಥ ಆಗಲಿಲ್ಲ. ಕೃಷ್ಣ ನೀನು ಶಾಪನೇ ಕೊಡ್ತೇನೆ ನಾನು ಅಂತ ಹೇಳಿದ್ದಾರೆ, ಶಾಪನೇ ಕೊಡ್ತೇನೆ. ನಮ್ಮ ಬಂಧುಗಳಲ್ಲಿ ಪರಸ್ಪರ ಜಗಳ ಬಂದು ಅವರು ಸಾಯೋದನ್ನು ನೋಡ್ತಾ ಸುಮ್ಮನೆ ಕೂತಿದ್ದೀಯಲ್ಲ, ಮನಸ್ಸು ಬದಲಾಯಿಸಿಲ್ವಲ್ಲ, ಅದಕ್ಕೆ ನಿನ್ನ ಯಾದವರೆಲ್ಲ ಪರಸ್ಪರ ಹೊಡೆದಾಡಿಕೊಂಡು ಸಾಯಲಿ ಶಾಪ ಕೊಟ್ಟು ಬಿಟ್ಟಂತೆ. ಕೃಷ್ಣ ತಕ್ಷಣ ಉಳಿದವರಾಗಿದ್ರೆ ಹಾಗೆಲ್ಲ ಮಾಡಬೇಡಮ್ಮ ದಯವಿಟ್ಟು ವಾಪಸ್ ಅಂತ ಕೇಳಬೇಕಾಯ್ತು. ಕೃಷ್ಣ ಜೋರ ನಕ್ಕಬಿಟ್ಟ ಅದು ಶಾಪ ಕೇಳಿದ ತಕ್ಷಣ. ಕೃಷ್ಣ ಕೃಷ್ಣನೇ ನಾರಾಯಣ ನಾರಾಯಣನೇ, ಅಮ್ಮ ಎಂತ ಒಳ್ಳೆ ಕೆಲಸ ಮಾಡಿಬಿಟ್ಟಿ, ನನ್ನ ಸಂಕಲ್ಪ ಇದ್ದಿದ್ದೇ ಹಾಗೆ ಅವ್ರು ಹಾಗೆ ಸಾಯ್ಬೇಕು ಅಂತಿತ್ತು, ಅದೇ ಅದೇ ಕೆಲಸ ಮಾಡಿಬಿಟ್ಟಿಯಾ, ಸಿಟ್ಟು ಬಂತು, ಮೈಸೂರಿಗೆ ಟ್ರಾನ್ಸ್ಫರ್ ಅಂದ್ಬಿಟ್ರು ಸರ್, ಅಲ್ಲೇ ಮನೆ ಕಟ್ಟಿಸಿದ್ದೆ, ಗೃಹಪ್ರವೇಶ ಇಟ್ಕೊಂಡಿದ್ದೆ ನಾಳೆ, ಭಾರಿ ಅನುಕೂಲ ಎಷ್ಟು ನಾಳೆ ಕೇಳದೆ ಮಾಡಿಬಿಟ್ರಲ್ಲ, ಅವ್ರು ನಿನ್ನ ಖರ್ಚಿಲ್ಲ ಆಯ್ತು, ಅವ್ರು ಅದೇ ನಿನ್ನ ಪುಣ್ಯ ಹೋಯ್ತು ನನ್ನ ಕೆಲಸ ಆಗೋಯ್ತು. ಕೃಷ್ಣ ನಕ್ಕನಂತೆ ಆಗ ಗಾಂಧಾರಿ ಹಣೆ ಹಣೆ ಹೊಡ್ಕೊತಾಳೆ, ಕೆಲಸ ಮುಗಿದೋಗುತ್ತೆ ಅಷ್ಟೊತ್ತಿಗಾಗಲೇ. ಆದ್ರೆ ನಿಶ್ಚಯ ಆಗಿತ್ತು ಕೃಷ್ಣನ ಮತ್ತೊಮ್ಮೆ ಸೋತೆ ಅಂದ್ರೆ ಅದಕ್ಕೆ ಕಣ್ಣು ಕೊಟ್ಟಿದ್ದು ಅಂತ ಹೇಳ್ತಾನೆ ಕೃಷ್ಣ. ಅದಕ್ಕೆ ಕಣ್ಣು ಕೊಟ್ಟು ದೃಶ್ಯ ತೋರಿಸಿ ಮನಸ್ಸಿಗೆ ದುಃಖ ಭರಿಸಿ ನನ್ನ ಬಗ್ಗೆ ತಪ್ಪು ಕಲ್ಪ ಬರಹ ಮಾಡಿ ಶಾಪ ಕೊಟ್ಟು ನಿನ್ನ ಪುಣ್ಯ ಕಳ್ಕೊಳ್ಳಿ ಅಂತ ಹಾಗೆ ಮಾಡಿದೆ ಅಮ್ಮ, ಅದಕ್ಕೆ ಮತ್ತೆ ಕಣ್ಣು ಮತ್ತೆ ಕಣ್ಣು ಮುಚ್ಚಿಬಿಡ್ತಾರೆ, ಮತ್ತೆ ಬಟ್ಟೆ ಕಾಣೋದಿಲ್ಲ ಅವೆ. ಅಂದ್ರೆ ಎಂಥ ಶಕ್ತಿ ಇದು! ಕೃಷ್ಣ ಗೀತೆಯಲ್ಲಿ ಏನ್ ಮಾಡಿದ ಎಲ್ಲ ಹೇಳ್ತಾ ಹಿಡಿದನ್ನ ತೋರಿಸ್ತಾ ಹೋಗ್ತಾರೆ. ಅಹಂ ಸರ್ವಸ್ಯ ಪ್ರಭವ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥ ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ತನ್ನ ಆಲಿನ ಆಲಂತ ತೋರಿಸಿದಂತ ಕೃಷ್ಣ ಆಗ ಗಾಂಧಾರಿ ದಾರಿ ತಪ್ಪಿ ಹೋಗ್ತಾರೆ. ಈ ಮಾತು ಅರ್ಥವಾದರೆ ದೇವರು ನಮಗೆ ಹೇಳಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಾರದು, ಆತ ಉಪದೇಶವನ್ನು ಕೇಳಬೇಕು ನಾವು. ಗೀತೆ ಇರೋದೇ ಅದಕ್ಕೆ, ಆದ್ದರಿಂದ ಭಾಗವತ ಆಗಲಿ ಇರೋದೇ ಅದಕ್ಕಾದ್ರಿಂದ ಅಲ್ಲಿ ಕೇಳಬೇಕು. ಕೇಳಿ ನಡ್ಕೊಳ್ಳೋಕೆ ತಷ್ಟ ಅನುಗ್ರಹ ಮಾಡ್ತಾನೆ. ಒಳ್ಳೇದು ಮಾಡಕ್ಕೆ ಹೋಗ್ತಿರೋದಲ್ಲಿ ದೇವ್ರ ಪೂಜೆ ಮಾಡ್ತಿದ್ದಿಲ್ಲ, ಸಂಧಾನೆ ಮಾಡ್ತಿದ್ದಿಲ್ಲ, ಕೇಳಿದ ಮಾಡಬೇಕು ಅನ್ನಿಸ್ತು, ಮರುದಿವಸ ಬೆಳಿಗ್ಗೆ ಎಲ್ಲ ರೆಡಿ ಹಾಗೆ ಮಾಡ್ತಾನೆ ಪರಮಾತ್ಮ, ಗೊತ್ತಾ? ಒಂದು ಚೂರಿಲ್ಲ ಅಂತ ಆಗ್ಬೋದು, ನೀರು ಬರೋದ ಮೇಲೆ ನೀರು ಬರೆಸ್ತಾನೆ, ಅನುಕೂಲ ಅನುಕೂಲ ಮಾಡಿಕೊಡ್ತಾನೆ. ನೀವು ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿದ್ರೆ ಬಿದ್ಕೊಂತಾನೆ, ಹೊರತು ಮಾಡ್ತೀರಿ ಅಂತ ಹೋಗಿ ಮರುಭೂಮಿಯಲ್ಲಿ ನೀರು ತಂದು ಕೊಡ್ತಾನೆ. ಮರುಭೂಮಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಡಿಸಿ ಕೊಡಿಸಿಲ್ವಾ? ಮಠದ ಪರಿವಾರ ಹೋಗ್ತಾ ಇದೆ, ಅದು ಬಿಜಾಪುರ ಪ್ರಾಂತ, ಬೆಂಕಿ ಅಂದರೆ ಬೆಂಕಿ ಅದು, ಅಂತ ಜಾಗ ಬಟಪಟ ಮಧ್ಯಾಹ್ನ ಮರಳ ಜಾಗ, ಹೋಗ್ತಾ ಇದ್ದಾರೆ ಮಠದ ಪರಿವಾರ ಶಿಷ್ಯ ನಡ್ಕೊಂಡೇ ಹೋಗ್ತಿದ್ದಾರೆ. ಒಬ್ಳು ಗರ್ಭಿಣಿ, ಅಲ್ಲಿ ಪ್ರಸವ ವೇದನೆ ಪ್ರಾರಂಭ ಆಯ್ತು ಪಾಪ, ಇನ್ನೇನು ಹೆರಿಗೆ ನೋವು ಶುರುವಾಗಿಬಿಟ್ಟಿದೆ, ಏನ್ ಮಾಡ್ಬೇಕಾಗ? ಎಂಥ ಪ್ರಸಂಗ ಇವತ್ತು! ಎಂಥ ನರ್ಸಿಂಗ್ ಹೋಗಿದ್ದವರು ಸೀಟಿಲ್ಲ ಅಂತ ಕಳಿಸಿಬಿಡೋ ಕಾಲ ಆದ್ಬೋದು, ಯಾರು ಹೆಲ್ಪ್ ಮಾಡಕ್ ಸಾಧ್ಯ ಸಾಧ್ಯರೇ ಇಲ್ಲ. ಆದ್ರೆ ತಕ್ಷಣ ರಾಘವೇಂದ್ರ ಸ್ವಾಮಿ ಪಕ್ಕದಲ್ಲೇ ಇದ್ದಾರಲ್ಲ, ಕೇಳ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ, ಆರ್ತಾಳ ಅವಳೀಗ ಪಾಪ. ಪ್ರಾರ್ಥನೆ ಮಾಡಿದ ತಕ್ಷಣ ರಾಘವ ಎಂಥ ಮ್ಯಾಜಿಕ್ ಮಾಡ್ತಾರೆ ಗೊತ್ತಾ? ಅವರು ತಮ್ಮ ಸ್ಯಾಟಿನ ಹಾರಿಸಿದ್ರೆ ಬಿಟ್ರಂತೆ, ಹೀಗೆ ಬಂದು ನೇರೆ ಹಾಗೆ ನಿಂತು ಬಿಡ್ತಂತೆ ಮೇಲೆ, ಅಂತ ಬಿಸಿಲಲ್ಲಿ ಅಂತ ತಂಪು, ಅದು ತಂಪಾದ ವಾತಾವರಣ ಸೃಷ್ಟಿ ಮಾಡಿಬಿಡ್ತಾರೆ. ಮೇಲುಗಡೆಗೆ ನೀರು ಬೇಕಲ್ಲ, ಪುಲಿನ ಕಮಂಡಲಗಳು ಜಲ ತೋರದೆ ಅಂತ ಹೇಳುತ್ತಾರೆ. ಅಲ್ಲಿ ನೋಡಿದ್ರೆ ಮರಳ ಭೂಮಿ ಅದು ಒಂದು, ಅಲ್ಲಿ ನೀರು ಚಿಮ್ಸಿದ್ರಂತ ಹಾಗೆ. ಅರ್ಜುನ ಬಾಣ ಬಿಟ್ಟಾಗ ಕುರುಕ್ಷೇತ್ರದ ಭೂಮಿಯಲ್ಲಿ ನೀರು ಚಿಮ್ಮಿದ ಕಥೆ ಕೇಳ್ತೇವೆ. ಅವ್ರ ಸಂಕಲ್ಪ ನೀರು ಹಾಗೆ ಚಿಮ್ತಂತೆ, ಕಮಂಡಲ ನೀರು ಹಾಕ್ತಾ ನೀರು ಬರ್ತಾನೆ ಇದೆ, ಬರ್ತಾನೆ ಬರ್ತಾನೆ ಇದೆ, ನೀರು ಕಡಿಮೆ ಆಗ್ತಾನೆ ಇಲ್ಲ, ಸುಖವಾಗಿ ಹೆರಿಗೆ ಆಗ್ತಾ ಇದೆ. ಏನು ಆಶ್ಚರ್ಯ! ಒಬ್ಬ ಯತಿಗಳು ಪೀಠಾಧೀಶರು ಅಂತ ಒಂದು ಸನ್ನಿವೇಶ, ಒಬ್ಬ ದುಃಖಿತಳಾದ ಗರ್ಭಿಣಿ ಸ್ತ್ರೀಯನ್ನು ಕೈ ಬಿಡಲಿಲ್ಲ ರಾಘವೇಂದ್ರ ಸ್ವಾಮಿಗಳು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭಗವಂತ ಹೇಗೆ ಕಾಪಾಡ್ತಾನೆ, ಭಕ್ತರ ಮೂಲಕ ಹೇಗೆ ಕಾಪಾಡ್ತಾನೆ ಅಂತ ತಿಳ್ಕೊಂಡ್ರೆ ದೇವರಲ್ಲಿ ಭಕ್ತಿ ಜಾಸ್ತಿ ಆಗತ್ತೆ. ಆ ನಂಬಿಕೆ ಹುಟ್ಟಿಸಕದ ಗುರುಗಳು ಇದ್ದಾರಲ್ಲ, ಅವರಲ್ಲಿ ಭಕ್ತಿ ಜಾಸ್ತಿ ಆಗತ್ತೆ. ಆ ಹುಟ್ಟಿಸ್ಲಿಕ್ಕೆ ಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳಂತ ಜ್ಞಾನಿಗಳು ಬೃಂದಾವನದಲ್ಲಿ ಕೂತು ಪವಾಡ ಮಾಡಲಿಕ್ಕೆ ಬೇರೆ ಏನು ಕಾರಣ ಇಲ್ಲ. ದೇವರಲ್ಲಿ ಭಕ್ತಿ ಹೆಚ್ಚಬೇಕು, ಈ ಜಗತ್ತು ಉದ್ಧಾರವಾಗಬೇಕು ಅನ್ನೋ ಒಂದು ಕಳಕಳಿ ಮಾತ್ರ ಅವರ ಉದ್ದೇಶ, ಅದನ್ನು ತೋರಿಸಿದ್ರೆ. ಆದ್ದರಿಂದ ಕೃಷ್ಣ ಅವರಿಗೆ ಆ ರೀತಿ ಮಾಡಿ ಹೆಚ್ಚಿನ ಪುಣ್ಯವನ್ನು ಕಳೆದು ಮುಂದೆ ಹೋಗ್ತಾ ಇದ್ದಾನೆ. ಆ ಪ್ರಸಂಗ ನಡೆಯಿತು. ಆಗೊಂದು ಪ್ರಶ್ನೆ ಬಂತು, ಕೃಷ್ಣ ಅಷ್ಟೆಲ್ಲ ಮಾಡ್ತಾರೆ ಆಮೇಲೆ ಏನ್ ಮಾಡ್ತಾರಂತೆ? ಸಸಯ ಶ್ರದ್ಧಯಾ ಯುಕ್ತ, ಆ ಶ್ರದ್ಧೆ ಬಂತಲ್ಲ, ತಸ್ಯಾರಾಧನ ಮೀಹತೆ, ಅದೇ ಮುಂದುವರಿತ ಮುಂದುವರಿತ ಬರ್ತಾನೆ. ಲಭತೇಜ ತತಃ ಕಾಮಾನ್ ಮಯೈವ ವಿಹಿತಾನ್ ನೀತಾನ್, ಆಯಾ ದೇವತೆಗಳ ಸ್ತೋತ್ರ ಮಾಡದ, ಪೂಜೆ ಮಾಡದ, ಅವರು ಫಲ ಕೊಟ್ಟರು ತಗೊಂಡ್ಬಿಟ್ಟ, ಫಲ ಕೊಟ್ಟರು ಅಂತ ತಿಳ್ಕೊಂಡ ಅವರು. ಕೃಷ್ಣ ಒಂದು ಸೂಚನೆ ಕೊಡ್ತಾನೆ, ಯಾವ ದೇವತೆಯನ್ನು ಯಾರೇ ಆರಾಧನೆ ಮಾಡಲಿ, ಅವನಿಗೇನೇ ಫಲ ಬರಲಿ, ಆ ಫಲ ಬಂದಿದ್ದು ಮಾತ್ರ ಆಯಾ ದೇವತೆಗಳಿಂದಲ್ಲ, ಮಯೈವ ವಿಹಿತಾನ್ ಹಿತಾನ್, ನಾನು ಕೊಡೋ ಫಲ ಅನುಭವಿಸ್ತಾನೆ, ಇನ್ನೊಬ್ಬರು ಲಾಯಲ್ಲಾಗಿ ಬದುಕ್ತಾನೆ ಅಂತ ಹೇಳ್ತಾನೆ ಪರಮಾತ್ಮ. ಇದು ದೊಡ್ಡ ಇನ್ನೊಂದು ಶಾಸ್ತ್ರಾರ್ಥ. ಇವತ್ತು ಏನೋ ತಿಳ್ಕೊಂಡ್ಬಿಡ್ತೀವಲ್ಲ, ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಲ್ಲ, ದೇವರು ಕೊಡ್ತಾರೆ ಅಂತ ಹೇಳ್ತಾರೆ. ದೇವರು ಕೊಟ್ಟಿದ್ರೆ ಬರುತ್ತೆ, ಇಲ್ಲದ ಹೋದ್ರೆ ಬರೋದಿಲ್ಲ. ಅಲ್ರಿ ಮಾರೆಮ್ಮನ ಗುಡಿಗೆ ಹೋದ್ರೆ ಏನೋ ಮಾಡಿದ್ರೆ ದುಡ್ಡು ಬಂತಲ್ಲ ಅಂತ ಕೇಳಿದ್ರೆ, ಹೌದು ದುಡ್ಡು ಮಾರೆಮ್ಮ ಕೊಟ್ಟಿದ್ದಲ್ಲ, ದೇವ್ರು ಕೊಟ್ಟ ದುಡ್ಡು ಅಷ್ಟೇ ಇದೆ. ಅದು ಇವತ್ತು ಯಾವ ದೇವತೆ ಪೂಜೆ ಮಾಡಿದ್ರೆ ಕೂಡ ಬರೋ ಫಲವೆಲ್ಲ ಭಗವಂತ ಕೊಟ್ಟ ಫಲ. ಫಲವತ ಉಪಪತ್ತೇ ಓಂ. ಬಡಿಸೋನು ಯಾರೇ ಬಡಿಸಿರ್ಲಿ, ಅಡಿಗೆ ಮಾಡಿಸ್ತೇವೆ ನಾವು. ನಾವು ಅಡಿಗೆ ಬಡಿಸೋರು ಥ್ಯಾಂಕ್ಸ್ ಹೇಳಿ ಓನರ್ ಬೈದು ಬಂದಾಗ ಆಗ್ತದೆ ಅಷ್ಟೇ. ಇವತ್ತು ಯಾರು ಬಡಿಸಿದ್ರು ಕೂಡ ಓನರ್ ಮಾಡಿದ ಅಡಿಗೆನ ಬಡಿಸ್ತಾ ಇದ್ದಾರೆ ಹೊರತು ಬಡಿಸೋರು ಅಡಿಗೆ ಮಾಡಿದ್ದಲ್ಲ. ಅದು ಒಂದು ಅವ್ರು ಮಾಡಿದ ಅಡಿಗೆ ಬಡಿಸ್ತಾ ಇದ್ದಾರೆ ಅಷ್ಟೇ. ಇವರು ಈ ದೃಷ್ಟಿಯೊಳಗೆ ಇವತ್ತು ಎಂಥ ಸ್ವಗಲತ್ರ ಕೆಲಸ ಮಾಡಿದ್ರು ಕೂಡ ದುಡ್ಡು ಕೊಡ್ತಾರ? ದುಡ್ಡು ಯಾವ್ದು ಗೊತ್ತಾ? ಸರ್ಕಾರ ಪ್ರಿಂಟ್ ಮಾಡಿರೋದು, ಅವನು ಪ್ರಿಂಟ್ ಮಾಡಿರೋದಲ್ಲ. ಅದು ಕೊಟ್ಟು ಯಾರು ತಗೊಳ್ಳೋದೂ ಇಲ್ಲ. ಸರ್ಕಾರ ಪ್ರಿಂಟ್ ಮಾಡಿದ ದುಡ್ಡನ್ನೇ ಹೇಗೆ ದುಡ್ಡು ಅಂತ ಕೊಡಬೇಕು? ದೇವರು ಕೊಟ್ಟ ಫಲನ ಕೊಡಬೇಕೆ ಹೊರತು ಸ್ವಂತ ಕೊಡೋ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಏನೇ ಆಗಲಿ ದೇವರು ಕೊಟ್ಟ ದೇವರು ಕೊಟ್ಟ ಅಂದ್ರೆ ಅದೇ ಕಾರಣ. ಅದಕ್ಕೆ ಕೊಡೋದು ಯಾರಿಗೆ? ದೇವರಿಗೆ ಕೊಡೋದು. ಮತ್ತೆ ನಾವು ಯಾರಿಗೆ ಕೊಟ್ಟರು ಕೃಷ್ಣಾರ್ಪಣ ವಸ್ತು. ಎಲ್ಲೇ ಯಾರೇ ಬಂದರೂ ಇಟ್ಟಂಗೆ ಇರವೇನೋ ಹರಿ, ಬಂದಿದ್ದೆಲ್ಲ ದೇವರಿಂದ, ಕೊಡೋದೆಲ್ಲ ದೇವರಿಗೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ದಾರಿ ತಪ್ಪ ಪ್ರಸಂಗನೇ ಬರೋದಿಲ್ಲ. ಆದ್ದರಿಂದ ಈಗ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು. ಆಯಾ ದೇವತೆಗಳು ಫಲ ಕೊಟ್ಟ ಮೇಲೆ ಅವ್ರನ್ನ ಯಾಕೆ ಪೂಜೆ ಮಾಡಬಾರದು ಅಂತ ಪ್ರಶ್ನೆ ಬರೋದು. ಆಯಾ ದೇವತೆಗಳು ಫಲ ಕೊಡ್ತಾರೆ ಅಂದ ಮೇಲೆ ಅವ್ರನ್ನ ಯಾಕೆ ಪೂಜೆ ಮಾಡಬಾರದು? ಪರಮಾತ್ಮ ಹೇಳಿದ. ಅವ್ರು ಫಲ ಕೊಡ್ತಾರೆ ಅಂತ ಯಾರು ಹೇಳಿದ್ರು ನಿನಗೆ? ಕೊಡೋದು ನಾನು ಫಲ ಅಂದಮೇಲೆ ಅವ್ರು ಪೂಜೆ ಮಾಡಿ ತಪ್ಪಾಯ್ತಲ್ಲ. ಆಗ ಎಲ್ಲೋ ಯಾವುದೋ ಪದಾರ್ಥಕ್ಕೆ ಯಾರಿಗೆ ದುಡ್ಡು ಕೊಟ್ಟು ಬಂದಾಗಾಯ್ತು ಅಷ್ಟೇ. ಯಾವುದೋ ಅಂಗಡಿಯಲ್ಲಿ ವ್ಯಾಪಾರ ಮಾಡಿ ಇನ್ನೊಬ್ರು ದುಡ್ಡು ಕೊಟ್ಟರೆ ತಪ್ಪಲ್ವೇನು? ಹಾಗಾಯ್ತು. ನಾನು ಫಲ ಕೊಡೋರು ಅಂತಾದ ಮೇಲೆ ನನ್ನ ಆರಾಧನೆ ಬಿಟ್ಟು ಯಾಕೆ ಇನ್ನೊಬ್ಬರು ಪೂಜೆ ಮಾಡಿದ್ದು ನೀನೀಗ? ಅದೇ ದೊಡ್ಡ ತಪ್ಪು ಅಂತ ಭಗವಂತ ಹೇಳುತ್ತೆ. ಆ ದೃಷ್ಟಿಯಿಂದ ಅರ್ಜುನ ಇದು ನಡೀತು. ಕೊನೆಗೆ ಒಂದು ಪ್ರಶ್ನೆ ಬರುತ್ತೆ, ದೊಡ್ಡ ಪ್ರಶ್ನೆ. ಕೃಷ್ಣ ಯಾರು ಕೊಟ್ಟರೇನಂತೆ? ನೀನೇ ಕೊಡೋದು ಹೋದಲ್ಲೋ, ಹಾಗಿದ್ರೆ ನೀನೇ ಕೊಡೋತಾನೆ? ಯಾರು ಪೂಜೆ ಮಾಡಿದ್ರು ಕೂಡ ಕೊಡೋದು ನೀನೇ ಹೋದಲ್ಲೋ, ನಮ್ಮ ಪಾಡಿರೋ ಮಾಡ್ಕೊಂಡು ಹೋಗ್ತಾರೆ, ನಿನ್ನ ಪಾಡಿ ಕೊಡ್ತಾ ಇವರು, ಮತ್ತೆ ನೀವು ಕೊಟ್ಟಿಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೊತೀಯ ನಮ್ಮ ಮೇಲೆ? ಪ್ರಶ್ನೆ ಬರುತ್ತೆ ತಾನೇ. ಈಗ ಹೇಗಿದ್ರು ನೀನೇ ಕೊಡೋನು ಅಂದ ಮೇಲೆ ಇಷ್ಟ ಬಂದವ್ರ ಪೂಜೆ ನಾವು ಮಾಡ್ತೇವೆ, ಕೊಡೋದು ನೀನೇ ಕೊಡ್ತೀಯ, ಸರಿ ಬಿಡು, ನಮ್ಮ ಪಾಡಿ ಬೇಕಾದ ಫಲ ಕೊಡೋದು ನೀನು, ನಮ್ಮ ಪಾಡಿ ನಾವು ಕಂಟಿನ್ಯೂ ಆಗ್ತೇವೆ, ನಿನ್ನ ಪಾಡಿ ಏನು ಕೊಡ್ತಾರೆ ಇರುವಂತ ಯಾಕೆ ಅನ್ನಬಾರದು ಅಂತ ಪ್ರಶ್ನೆ ಬಂತು. ಅದಕ್ಕೆ ಒಳ್ಳೆ ಉತ್ತರ ಕೊಡ್ತಾನೆ ಭಗವಂತ ಅಲ್ಲೇನೆ. ಆ ಉತ್ತರ ಏನು ಎಂಬುದನ್ನು ನಾಳೆ ದಿವಸ ನೋಡ್ತಾ, ನಾಳೆ ಸಾಧ್ಯವಾದಷ್ಟು ಕೂಡ ಇದನ್ನು ಈ ಅಧ್ಯಾಯ ಮುಕ್ತಾಯ ಇರುತ್ತೆ. ಬಹುಶಃ ಏಳನೇ ಅಧ್ಯಾಯ ಮುಕ್ತಾಯ ಮಾಡಿ ಎಂಟಕ್ಕೆ ಪ್ರವೇಶ ಮಾಡಬೇಕು. ಇನ್ನೊಂದು ಮೂರು ದಿವಸದಲ್ಲಿ ಇನ್ನೊಂದು ಅಧ್ಯಾಯ ಮುಗಿಸ್ಬೇಕಲ್ಲ ಈ ಸಲ, ಅದಕ್ಕೋಸ್ಕರ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.